போயம் சத்தியத்திலிருக்கு. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 7th chapter ಅದರಲ್ಲಿ ನಾವು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ 13, 14, 15 ಆ ಪದ್ಯಗಳ ಶ್ಲೋಕಗಳನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ಅವುಗಳಿಗೆ ಗೀತಾ ಅಭಿವೃದ್ಧಿಯ ಮೂಲಕವಾಗಿಯೂ ನೋಡುವುದರ ಮೂಲಕವಾಗಿ ಒಂದು ರೀಕ್ಯಾಪ್ ಮಾಡಿದಾಗಿರುತ್ತೆ. ಸೊ ಇದು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಗೀತಾ ಶ್ಲೋಕಗಳನ್ನು ನೋಡಿದ ಮೇಲೆ ರಾಯರು ರಾಘವ ಸ್ವಾಮಿಗಳವರು ಮಾಡಿದಂತಹ ಗೀತಾ ಅಭಿವೃದ್ಧಿಯ ಮೂಲಕವಾಗಿ ಕೂಡ ಅದನ್ನು ನೋಡಿದ್ರೆ ಇದು ಇನ್ನು ಸ್ವಲ್ಪ ಸ್ಥಿರವಾಗದು ನಮಗೆ ಮನಸ್ಸಿನಲ್ಲಿ ಬರುತ್ತೆ. ಆದ್ದರಿಂದ ನೋಡೋಣ. ಇದು ನಾವು ಭಗವಂತನ ಮಹಿಮೆ, ಅವನು ವಿಶೇಷವಾದ ಜ್ಞಾನ, ಸತ್ವದ ಸಮೋ ಗುಣಗಳಿಂದ ನಿರ್ಮಿತವಾದಂತಹ ಈ ಸಮಸ್ತ ಚರಾಚರ ಪ್ರಪಂಚ, ಜಡ ಪ್ರಪಂಚ ಯಾವುದಿದು ಅದೆಲ್ಲದರ ಒಳಗೆ ಇರುವಂತಹ ಈ ಜೀವರಾಶಿಗಳು ಅವರು ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಳಕ್ಕೆ ಅವಕಾಶವಿಲ್ಲದೆ ಇರುವವರು ಅಜ್ಞಾನಿಗಳು ಬಹಳ ಮಂದಿ ಇದ್ದಾರೆ. ಯಾಕೆ ಅಂತಹ ಒಂದು ಪರಿಸ್ಥಿತಿ ಬಂತು ಏನು ಅನ್ನುವುದನ್ನು ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಪ್ರಕೃತಿ ಗುಣ ಮೋಹಿತರಾದವರು ಭಗವಂತನನ್ನು ಅರಿಯುವುದಿಲ್ಲ, ತಿಳಿಯುವುದಿಲ್ಲ ಯಾಕೆ ಅನ್ನುವುದನ್ನು ತ್ರಿಭಿ ಗುಣಮಯೈ ಭಾವೈಹಿ ಏಭಿಹಿ ಸರ್ವಮಿದಂ ಜಗತ್ ಮೋಹಿತಂ ನಾವಿಜಾನಾತಿ ಮಾಮೇಭ್ಯ ಪರಮವೇಂ ಅಂತ ಇಲ್ಲಿ ಭಗವಂತನನ್ನು ಈ ಮೂರು ವಿಧವಾದ ಗುಣಮಯವಾದಂತಹ ಸತ್ವರಸ್ತಮ ಗುಣಗಳಿಂದ ಅವುಗಳ ಕಾರ್ಯಗಳಾಗಿರುವಂತಹ ಆ ಗುಣಗಳಿಂದಲೂ ಆ ಕಾರ್ಯಗಳಾದ ಈ ಪದಾರ್ಥಗಳಿಂದಲೂ ಮೋಹಿತರಾಗಿರುವಂತಹ ಜನ ಅಜ್ಞ ಜನ ಅದಕ್ಕೆ ಇದಂ ಜಗತ್ತು ಇಂತಹ ಈ ಅಜ್ಞಾನಿಗಳ ಇರುವಂತಹ ಜಗತ್ತು ಅಂದ್ರೆ ಇಲ್ಲಲ್ಲಿ ಜ್ಞಾನಿಗಳಿದ್ದಾರೆ ಅಜ್ಞಾನಿಗಳಿದ್ದಾರೆ. ಇದು ಜ್ಞಾನಿ ಪ್ರಪಂಚದ ಬಗ್ಗೆ ಹೇಳ್ತಾ ಇಲ್ಲ, ಅಜ್ಞಾನಿ ಪ್ರಪಂಚ ಅಂದ್ರೆ ಈ ಅಜ್ಞಾನಿಗಳಿರುವಂತಹ ಈ ಜಗತ್ತಿನಲ್ಲಿ ಆ ಅಜ್ಞಾನಿಗಳ ಸಮೂಹ ಯಾವುದಿದೋ ಮೆಜಾರಿಟಿ ಅಲ್ಲ ಜ್ಞಾನಿಗಳೇ, ಜ್ಞಾನಿಗಳು ಬಹಳ ಸ್ವಲ್ಪ ಸಂಖ್ಯೆಯಲ್ಲಿರುವವರು. ಅಂತಹ ಅಜ್ಞಾನಿಗಳಿಂದ ಅಜ್ಞ ಜಗತ್ತು ಯಾವುದಿದೋ ಅದು ಭಗವಂತನನ್ನು ಸತ್ವಾದಿ ಗುಣಗಳಿಂದ ಕೂಡಿದವನು, ಆ ವಿಕಾರ ಪದಾರ್ಥಗಳ ಆಗಿದೋ ಹಾಗೆ ಭಗವಂತನಿಗೂ ಅಂತಹ ಒಂದು ತ್ರಿಗುಣಾತ್ಮಕವಾದ ದೇಹ ಇದೆ ಇತ್ಯಾದಿ ಭಾವನೆಗಳಿಂದ ಮೋಹಿತರಾಗಿದ್ದಾರೆ. ಅದಕ್ಕೆ ಕಾರಣವನ್ನು ವಿಸ್ತಾರ ಮಾಡ್ತಾ ಹೋಗ್ತಾ ಇದ್ದಾನೆ ಅಭಿವೃದ್ಧಿಯಲ್ಲಿ. ಹೇಳ್ತಾ ಇದ್ರೆ ನಾನು ವಿಜ್ಞಾನ ಉಕ್ತಿ ಉಪಸಂಹಾರ ಪರ ಪೂರ್ವ ಶ್ಲೋಕೆ ಸತ್ವಾದಿ ಗುಣ ನಿಷ್ಪನ್ನಾಂ ಸರ್ವ ಪದಾರ್ಥಾಂ ಭಗವಾನೇವ ಕಾರಣ ತತ್ ಆಶ್ರಯ ಸ ಇತ್ಯುಕ್ತಂ ತೇನ ಏವ ಗುಣಾತೀತ ಇತಿ ಚ ಉಕ್ತಪ್ರಾಯಂ ತದ್ ಏತದ್ ಅಯುಕ್ತಂ ತಥಾತ್ವೇ ಗುಣ ಅತೀತತ್ವೇನ ಅಜ್ಞಾಯಮಾನತ್ವಸ್ಯ ಸಗುಣತ್ವೇನ ಜ್ಞಾಯಮಾನತ್ವಸ್ಯ ಚ ತವ ಅಯೋಗಾತ್ ಇತ್ಯತಃ ತ್ರಿಭಿಹಿ ಇತಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳುವಂತಹ ವಿಷಯ ಏನಂದ್ರೆ ಗಾರಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಈ ಸಂದೇಹ ಬಂದ್ರೆ ಏನು ಸಂಶಯ, ವಿಜ್ಞಾನ ಜ್ಞಾನ ವಿಜ್ಞಾನಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಈ ವಿಧವಾಗಿ ವಿಜ್ಞಾನದ ಮಾತುಗಳು ಭಗವಂತನ ಬಗ್ಗೆ ವಿಶೇಷವಾದ ಮಹಿಮೆಯನ್ನು ವಿಸ್ತರಿಸುವಂತಹ ಈ ಮಾತುಗಳು ಹೇಳ್ತಾ ಬರುವಾಗ ಆ ಉಕ್ತಿಗಳಲ್ಲಿ ಉಪಸಂಹಾರ ಪೂರ್ವಕವಾದಂತಹ ಮುಂದಿನ ಶ್ಲೋಕದಲ್ಲಿ ಅಲ್ಲಿ ಹೇಳಿದಂತಹ ಶ್ಲೋಕ ಮುಂದಿನ ಶ್ಲೋಕವನ್ನು ನೋಡಿದಾಗ ಅಲ್ಲಿ ಹೇಳ್ತಾ ಇದ್ದಾನೆ ಏ ಶೈವ ತಾತ್ವಿಕ ಭಾವ ರಸಸ್ತಾಂಸೆಯೇ ಮತ್ತೆ ಏ ವೇತಾನ್ವಿತಿ ನತ್ತು ಅಹಂ ತೇಷು ತೇಮಯಿ ಅಂತ ಹೇಳಿ ಎಲ್ಲ ಪದಾರ್ಥಗಳು ನನ್ನ ಒಳಗಿದೆ, ನಾನು ಅವುಗಳ ಒಳಗಿಲ್ಲ ಅಂದ್ರೆ ನಾನು ಅವುಗಳಿಗೆ ಅತೀತನಾಗಿದ್ದೀನಿ, ಅವುಗಳನ್ನು ಆಶ್ರಯ ಮಾಡಿಕೊಂಡಿಲ್ಲ ಅಂತ ಹೇಳಿ ಕೃಷ್ಣ ಹೇಳುವುದರ ಮೂಲಕವಾಗಿ ಏನಾಯಿತು, ಸತ್ವಾದಿ ಗುಣ ನಿಷ್ಪನ್ನಾಂ ಸ್ವಾ ಮುಂದಿನ ಶ್ಲೋಕದಲ್ಲಿ ಹೇಳಿದಂತ ರೀತಿಯಲ್ಲಿ ಸತ್ವ ರಜಸ್ತಮೋ ಗುಣಗಳಿಂದ ಬಂದಿರುವಂತಹ ಸರ್ವ ಪದಾರ್ಥಾನ ಎಲ್ಲ ಪದಾರ್ಥಗಳು ಕೂಡ ಭಗವಾನೇವ ಕಾರಣಂ ಅವಿಗೆ ಎಲ್ಲಗಳಿಗೂ ನಿಮಿತ್ತ ಕಾರಣನಾಗಿ ಭಗವಂತ ಇದ್ದಾನೆ, ಅವುಗಳಿಗೆ ಕಾರಣ ಆಗಿದ್ದಾನೆ ಅಂದ್ರೆ ಅವುಗಳಿಗೆ ಅತೀತವಾಗಿದ್ದಾನೆ. ನಾವು ಒಂದನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಫ್ ವಿ ಆರ್ ಕ್ರಿಯೇಟಿಂಗ್ ದಟ್ ದೆನ್ ವಿ ಆರ್ ಡಿಫರೆಂಟ್ ಫ್ರಮ್ ದಟ್ ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ದಟ್, ನಾವು ಅವುಗಳನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅವು ನನ್ನ ಅಧೀನದಲ್ಲಿದೆ ಅಂತ. ಸೊ ಭಗವಂತ ಇವೆಲ್ಲವನ್ನು ನಿರ್ಮಾಣ ಮಾಡಿದ್ದಾನೆಂದ್ರೆ ಅವು ಭಗವಂತ ಸತ್ವರಸ್ತಮೋ ಗುಣಗಳಿಂದ ಜಗತ್ ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಿದೆ, ಅವನು ಸತ್ವರಸ್ತಮೋ ಗುಣಗಳಿಗೆ ಅತೀತನಾಗಿದ್ದಾನೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಹೀಗೆ ಭಗವಂತ ನಿಮಿತ್ತ ಕಾರಣನಾಗಿ ಅವನು ಅವುಗಳನ್ನು ಆಶ್ರಯ ಮಾಡಿಕೊಂಡಿಲ್ಲ, ಅವೆಲ್ಲವೂ ಅವನನ್ನು ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳುವುದರ ಮೂಲಕವಾಗಿ ತೇನ ಏವ ಗುಣಾತೀತ ಇತ ಉಕ್ತ ಪ್ರಾಯಂ, ಗುಣಾತೀತನು ಅಂತ ಹೇಳಿದಂತಾಯ್ತು. ಆದರೆ ಅದು ಸರಿಯಿಲ್ಲ ಅಂತ ಒಂದು ಪೂರ್ವ ಪಕ್ಷ ಬಂದ್ರೆ ಯಾಕೆ ಅಂತ ಹೇಳಿದ್ರೆ, ತಥಾಸ್ತಿ ಹಾಗೆ ಹೇಳಿದರೆ ಗುಣಾತೀತನ ಭಗವಂತ ನಾವು ಜಗತ್ತಿನಲ್ಲಿರುವ ಯಾವುದೇ ಒಂದು ವಸ್ತು ತಿಳ್ಕೋಬೇಕು, ಇದು ಈ ವಸ್ತು, ಇದು ಈ ಪುಸ್ತಕ, ಇದು ಅದು ಗುಣಗಳಿರುವ ವಸ್ತುಗಳು ನಾವು ತಿಳ್ಕೋಬಹುದು. ಗುಣವಿಲ್ಲ ಅಂತ ಹೇಳಿದ್ರೆ ತಿಳ್ಲಕ್ಕಾಗೋದಿಲ್ಲ. ಸೊ ಆ ಕಾರಣದ ಗುಣಾತೀತನಾದ್ದರಿಂದ ಭಗವಂತ ಅಜ್ಞಾಯಮಾನತ್ವ ಅವನಿಗೆ ಅವನನ್ನು ತಿಳಿಯುವುದು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಸಗುಣತ್ವೇನ ನ್ಯಾಯಮಾನತ್ವಸ್ಯ, ಯಾವುದು ಗುಣಗಳಿಂದ ಇರುವಂತ ಸತ್ವಸಮ ಗುಣನಿರ್ಮಿತವಾದ ಪದಾರ್ಥಗಳನ್ನು ಮಾತ್ರ ನಾವು ತಿಳ್ಲಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಭಗವಂತ ತವ ಯೋಗಾತ್ ಅಂತ ನಿನ್ನನ್ನು ತಿಳಿಯುವುದು ಸಾಧ್ಯವಾಗುವುದಿಲ್ಲ, ನೀನು ತಿಳಿಯುವ ಪ್ರಸಂಗವು ಬರೋದಿಲ್ಲ ಅಂತ ಹೇಳಿ ಒಂದು ವೇಳೆ ತಗೊಂಡು ಬಂದರೆ ಅದಕ್ಕೆ ಅದು ಮೋಹಕ್ಕೆ ಒಳಗಾಗಿರುವ ಕಾರಣದಿಂದ ತಿಳಿತಾ ಇಲ್ಲ ಅನ್ನೋದನ್ನ ಇಲ್ಲಿ ಆ ವಿಷಯವನ್ನು ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಸೊ ಆ ಆಕ್ಷೇಪವನ್ನು ಅದಕ್ಕೆ ಇಲ್ಲಿ ಸಮಾಧಾನ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ಅಂದ್ರೆ ತ್ರಿಭಿಹಿ ಗುಣಮಯಿಹಿ ಅಂತೇಳಿ, ತ್ರಿತ್ವಂ ಯೋಗ್ಯತೆಯ ಗುಣ ವಿಶೇಷಣಂ ಅಂತೇಳಿ, ಈ ಸತ್ವರಜಸ್ತಮೋ ಗುಣಗಳು ಮೂರು ಗುಣಗಳನ್ನು ಅಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಕಾರಣ ಅವರವರಿಗೆ ಅಂದ್ರೆ ಆ ಯೋಗ್ಯತೆ ಎಷ್ಟು ಜನಕ್ಕೆ ಯಾವ ಯಾವ ಯೋಗ್ಯತೆ ಇದೆ ಆ ಯೋಗ್ಯತೆಗೆ ತಕ್ಕಂತೆ ಅವರು ಹೇಗೆ ಆ ಗುಣಗಳಿಗೆ ಮೋಹಿತರಾಗಬೇಕನ್ನುವ ಯೋಗ್ಯತೆ ಅವರಲ್ಲಿ ಅಷ್ಟೇ ಯೋಗ್ಯ ಅವರ ಯೋಗ್ಯತೆ ಹಾಗೆ ಇರ್ತಾರೆ. ಅದಕ್ಕೆ ಸತ್ವದ ಸಮೋ ರೂಪ ತ್ರಿಗುಣಮಯೈ ಗುಣತ್ರಯಾತ್ಮಕೈ ಇತ್ಯರ್ಥ ಅಂತೇಳಿ. ಅಂದರೆ ಇಲ್ಲಿ ನೋಡ್ರಿ, ತ್ರಿಭಿ ಗುಣಮಯೈ ಭಾವೈ, ಇಲ್ಲಿ ತ್ರಿಭಿ ಅಂದ್ರೆ ಈ ಮೂರು ಗುಣಗಳಿಂದ ಗುಣಮಯ ಅಂದ್ರೆ ಗುಣಾತ್ಮಕವಾಗಿರುವಂತಹ ತಾದಾಮ್ಯಾತ್ವ ಅಯಂ ಮಯಟ್ ಅಂತೇಳಿ, ಗುಣಮಯ ಅಂತ ಹೇಳಿದರೆ ಆ ಸತ್ವರಜಸ್ತಮೋ ಗುಣಾತ್ಮಕವಾಗಿರುವಂತಹ ಭಾವೈಹಿ ಅಂದ್ರೆ ಪದಾರ್ಥೈಹಿ ಪದಾರ್ಥಗಳಿಂದ ವಸ್ತುಗಳಿಂದ, ಇಲ್ಲಿ ಉಪಾದಾನ ಉಪಾದೇಯೋ ಅಭೇದಾತ್ ತ್ರಿಗುಣ ತತ್ಕಾರ್ಯರೂಪೈ ಏಭಿ ಭಾವೈಹಿ ಪದಾರ್ಥೈಹಿ ಇತ್ಯರ್ಥ ಅಂತೇಳಿ. ಅಂದರೆ ಭಗವಂತನಿಂದ ಆ ಸತ್ವರಜಸ್ತಮೋ ಗುಣಗಳು ಮಾತ್ರ ಭಗವಂತನನ್ನು ಆಶ್ರಯ ಮಾಡಿಕೊಂಡಿವೋ, ಆ ಪದಾರ್ಥಗಳು ಮಾತ್ರ ಆಡ್ಕೊಂಡು ಬಂದ್ರೆ ಎರಡು ಕೂಡ, ಯಾಕಂದ್ರೆ ಕಾರ್ಯ ಕಾರಣ ಅಂದ್ರೆ ಮಣ್ಣು ಮಡಿಕೆ, ಮಣ್ಣಿಂದ ಮಡಿಕೆ ಬಂತು, ಮಣ್ಣು ಕಾರಣ ಮಡಿಕೆ ಕಾರ್ಯ, ಮೆಟೀರಿಯಲ್ ಆಗಿ ನೋಡಿದ್ರೆ ಮಣ್ಣು ಮಡಿಕೆಗೆ ಭೇದವಿಲ್ಲ, ಎರಡು ಒಂದೇ. ಸೊ ಭಗವಂತ ಸತ್ವದ ತಮೋ ಗುಣಗಳಿಗೆ ಅತೀತನಾಗಿದ್ದಾನಂದ್ರೆ ಆ ಪದಾರ್ಥಗಳಿಗೂ ಅತೀತನಾಗಿದ್ದಾನೆ. ಎಲ್ಲವೂ ಕೂಡ ಉಪಾದಾನ ಉಪಾದಾಯ ಎಲ್ಲವನ್ನು ಕೂಡ ಈ ಸಮಸ್ತ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಅಂತ ಹೇಳಿ ತಗೋಬೇಕು. ಸೊ ಯದ್ವಾ ಗುಣಮಯೈ ತ್ರಿಭಿ ಪ್ರಾಕ್ ಉಕ್ತ ರೀತ್ಯ ಸಾತ್ವಿಕ ಆದಿ ಭೇದ ಭಿನ್ನೈ ಏಭಿ ಪ್ರಮಿತೈ ಭಾವೈ ಪದಾರ್ಥೈ ಮೋಹಿತಂ ಸತ್ ಇದಂ ಜ್ಞಾನಿ ಭಿನ್ನಂ ಜಗತ್ ಜಗದೇಭ್ಯ ಗುಣ ತದ್ವಿಕಾರೇಭ್ಯ ಪರಂ ವ್ಯತಿರಿಕ್ತಂ ಅತಏವ ದೇಹತಃ ಅಪಿ ಅವ್ಯಯಂ ಮಾಂ ನ ಅಭಿಜಾನಾತಿ ವಿಪರೀತಂ ತು ಜಾನಾತಿ. ಅಂದ್ರೆ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ, ಈ ವಿಧವಾಗಿ ಮುಂಚೆ ಹೇಳಿದಂತೆ ಸಾತ್ವಿಕ ರಾಜಸಿಕ ತಾಮಸಿಕ ಗುಣಗಳಿಂದ ನಿರ್ಮಿತವಾದ ಈ ಪದಾರ್ಥಗಳು ಯಾವುದಿದೋ ಆ ಪದಾರ್ಥಗಳಿಂದ ಆ ಪದಾರ್ಥಗಳನ್ನು ನೋಡಿ ನಾವು ಮೋಹಿತರಾಗ್ತಾ ಇದ್ದಾರೆ ಜನರು ಅಂದ್ರೆ ಅಜ್ಞಾನಿಗಳು. ಅದಕ್ಕೆ ಹೇಳ್ತಾ ಇದ್ರೆ ಮೋಹಿತಂ, ಎಲ್ಲರೂ ಮೋಹಿತರಾಗ್ತಾ ಇದ್ದಾರಾ ಅಂತ ಹೇಳಿದ್ರೆ ಇಲ್ಲ. ಜ್ಞಾನಿಗಳನ್ನು ಬೇರ್ಪಡಿಸುವುದಕ್ಕಾಗಿ, ಹೊರತುಪಡಿಸುವುದಕ್ಕಾಗಿ ಇದಂ ಜಗತ್ತು, ಇದಂ ಜಗತ್ ಅಂದ್ರೆ ಈ ಜ್ಞಾನಿ ಭಿನ್ನವಾದ ಜಗತ್ತು, ಜ್ಞಾನಿಗಳನ್ನು ಹೊರತು ಮಾಡಿ ಜ್ಞಾನಿಗಳು ಆದಂತಹ ಮೋಹಿತರಾಗ್ತಾ ಇಲ್ಲ, ಅಜ್ಞಾನಿಗಳು ಮಾತ್ರ ಒಳಗಾಗ್ತಾ ಇದ್ದಾರೆ. ಆದ್ದರಿಂದ ಇದಂ ಜಗತ್ತು ಅಂದ್ರೆ ಈ ಜ್ಞಾನಿಗಳಿಗಿಂತ ಬೇರೆಯಾದ ಹೊರತಾಗಿರುವಂತಹ ಅಜ್ಞಾನಿಗಳಿಂದ ಕೂಡಿರುವ ಜಗತ್ತು ಯಾವುದಿದೋ ಅಂತಹ ಜಗತ್ತು ಅವು ಗುಣ ತತ್ವಿಕಾರೇಭ್ಯ ಪರಂ ವ್ಯತಿರಿಕ್ತ. ಭಗವಂತ ಈ ಸತ್ವರಜಸ್ತಮೋ ಗುಣಗಳಿಗಿಂತ ಭಿನ್ನನಾಗಿದ್ದಾನೆ, ಬೇರೆಯಾಗಿದ್ದಾನೆ, ಅತೀತನಾಗಿದ್ದಾನೆ, ಅದರನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳಿ, ಆದ್ದರಿಂದಲೇ ಅತಏವ ದೇಹತಃ ಅಪಿ ಅವ್ಯಯಂ, ದೇಹದಿಂದಲೂ ಅವನು ಅವ್ಯಯ ಅಂದ್ರೆ ಭಗವಂತನಿಗೆ ತ್ರಿಗುಣಾತ್ಮಕವಾದ ದೇಹವಿಲ್ಲ, ಅವನಿಗೆ ಅವನದೇ ಆದ ಜ್ಞಾನಾನಂದಾತ್ಮಕವಾದ ಸ್ವರೂಪ ದೇಹ ಒಂದೇ ಇದೆ ಅನ್ನುವುದನ್ನು ಮಾಂ ನ ಅಭಿಜಾನಾತಿ, ಹೀಗೆ ನನ್ನನ್ನು ತಿಳಿಯುತ್ತಾ ಇಲ್ಲ ಜನ. ಆನ್ ದ ಅದರ್ ಹ್ಯಾಂಡ್ ವಿಪರೀತಂ ತು ಜಾನಾತಿ, ಭಗವಂತನನ್ನು ವಿಪರೀತವಾಗಿ ತಿಳಿತಾ ಇದ್ದಾರೆ. ವಿಪರೀತವಾಗಿ ತಿಳಿಯುವುದಂದ್ರೆ ಏನು, ಭಗವಂತ ಕೂಡ ನಮ್ಮ ಹಾಗೆ ಮೇ ಬಿ ಬೆಟರ್ ದೇಹ ಇರಬಹುದು, ಆದರೆ ತ್ರಿಗುಣಾತ್ಮಕವಾದ ದೇಹವೂ ಅವನಿಗಿದೆ ಅಂತ ಇಂತಹ ಒಂದು ಭ್ರಾಂತಿಗೆ ಒಳಗಾಗಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅತ್ರ ಏಭಿ ಇತಿ ಸರ್ವ ಪದಾರ್ಥಾನಾಂ ಗುಣಮಯತ್ವ ಪ್ರದರ್ಶನಾಯ ಕ್ರಮಿತ ಸರ್ವ ಪರಾಮರ್ಶಿತತ್ವಾತ್ ಸಸ್ಯ ನ ಚ ಭಗವದ್ ವಿಷಯಕ ಸಗುಣತ್ವಾದಿ ಮೋಹಸ್ಯ ಕಥಂ ಗುಣಮಯಾತ್ಮಕಃ ಪದಾರ್ಥಃ ಕಾರಣಂ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ಈ ಶ್ಲೋಕದಲ್ಲಿ ಏಭಿ ಏಭಿ ಇವುಗಳಿಂದ ಅಂತೇಳಿ ಅನ್ನೋ ಅಂದ್ರೆ ಎಲ್ಲ ಪದಾರ್ಥಗಳು ಆಲ್ ದೀಸ್ ಈ ಸತ್ವದ ತಮೋ ಗುಣಗಳಿಂದ ನಿರ್ಮಿತವಾದ ಸರ್ವ ಪದಾರ್ಥಗಳು ಅಂತ ಹೇಳುವುದಕ್ಕಾಗಿ ಏಭಿ ಅಂತ ಎಲ್ಲ ಪದಾರ್ಥಗಳನ್ನು ಅವು ಗುಣಮಯತ್ವ ಪ್ರದರ್ಶನಾಯ ಸತ್ವದ ತಮೋ ಗುಣಗಳಿಂದ ನಿರ್ಮಿತವಾದ ಈ ಸಮಸ್ತ ಪದಾರ್ಥಗಳು ಕೂಡ ಅದಕ್ಕೆ ಹೇಳುವುದಕ್ಕಾಗಿ ಏಭಿ ಅಂತ ಪ್ರಯೋಗ ಮಾಡಿ ಹೇಳ್ತಾ ಇದ್ದಾರೆ. ಅವುಗಳನ್ನು ನಾವು ಅಡ್ರೆಸ್ ಮಾಡಿ ಅವುಗಳನ್ನು ನಾವು ಪರಾಮರ್ಶೆ ಮಾಡ್ತಾ ಇದ್ದೀವಿ. ನಚ ಭಗವದ್ ವಿಷಯಕ ಸಗುಣತ್ವಾದಿ ಮೋಹಸ್ಯ ಕಥಂ ಗುಣಮಯಾತ್ಮಕ ಪದಾರ್ಥ ಕಾರಣಂ ಅಂತ ಹೇಳಿದರೆ ಭಗವದ್ ವಿಷಯಕವ ಭಗವಂತನು ಅವನು ಸತ್ವದ ಸಮಗಳನ್ನು ಅತೀತನಾಗಿದ್ದಾನೆ. ಹಾಗಿರುವಾಗ ಅವನು ಅತೀತನಾಗಿರುವ ಅವನು ಸಗುಣಾತ್ಮಕವಾದಂತಹ ಈ ಗುಣಮಯಾತ್ಮಕವಾದಂತಹ ಈ ಪದಾರ್ಥಗಳಿಗೆ ಹೇಗೆ ಕಾರಣನಾಗಿದ್ದಾನೆ? ಅದು ಕಾರಣನಾಗುವುದಕ್ಕಿಲ್ಲ ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ಆಕ್ಷೇಪ ತಗೊಂಡು ಬಂದ್ರೆ, ಒಂದು ಅಬ್ಜೆಕ್ಷನ್ ಹೀಗೆ ತಗೊಂಡು ಬಂದ್ರೆ, ಭಗವಂತ ಸತ್ವಾದಿ ಗುಣಮಯನು ಅನ್ನುವ ಭ್ರಮೆ ಬರ್ತಾ ಇದೆ. ಈ ಮೋಹಕ್ಕೆ ಕಾರಣ ಸತ್ವಾದಿ ಗುಣಮಯವಾದ ಪದಾರ್ಥಗಳೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸತ್ವಾದಿ ಗುಣಮಯವಾದ ಪದಾರ್ಥಗಳು ಕಾರಣ ಅಂತ ಹೇಳಬೇಕಂತ ಹೇಳಿದರೆ, ಈ ಸತ್ವಾದಿ ಗುಣಮಯ ಪದಾರ್ಥಗಳಿಂದ ಜಗತ್ತು ಮೋಹಿತವಾಗಿದೆ ಅನ್ನುವ ಮಾತು ಪ್ರೂವ್ ಮಾಡುವುದಕ್ಕೆ ಏನು ಬೇಸಿಸ್ ಇದೆ? ವಾಟ್ ಈಸ್ ದ ಬೇಸಿಸ್? ಜಸ್ಟ್ ಬಿಕಾಸ್ ದಿಸ್ ವರ್ಲ್ಡ್ ಇಸ್ ಮೇಡ್ ಆಫ್ ಸತ್ವರಜಸ್ತಮೋ ಗುಣಗಳು, ನಾವು ಭಗವಂತ ಕೂಡ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ದೇಹ ಅವನಿಗಿದೆ ಅನ್ನುವ ಮೋಹ ನಮಗೆ ಬರೋದಕ್ಕೆ, ಈ ಜಗತ್ತಿನಲ್ಲಿ ಸತ್ವರಜಸ್ತಮೋ ಗುಣಾತ್ಮಕವಾದ ಪದಾರ್ಥಗಳಿರುವುದಕ್ಕೆ ಸಂಬಂಧವೇನು? ಹೌ ಈಸ್ ದಿಸ್ ನಾಲೆಡ್ಜ್ ಆಫ್ ಆಲ್ ದಿಸ್ ಆಬ್ಜೆಕ್ಟ್ಸ್ ಇನ್ ದ ವರ್ಲ್ಡ್ ಆರ್ ಮೇಡ್ ಆಫ್ ಸತ್ವರಜಸ್ತಮೋ ಗುಣ, ವಿಚ್ ಇಸ್ ಎ ಕರೆಕ್ಟ್ ಥಿಂಗ್. ಆ ಕರೆಕ್ಟ್ ನಾಲೆಡ್ಜ್ ಭಗವಂತ ಸತ್ವರಜಸ್ತಮೋ ಗುಣ ನಿರ್ಮಿತವಾದ ದೇಹ ಅವನಿಗಿದೆ ಅನ್ನುವ ರಾಂಗ್ ನಾಲೆಡ್ಜ್ಗೆ ಹೇಗೆ ಕಾರಣವಾಗುತ್ತೆ? ಹೌ ಇಸ್ ದಿಸ್ ರಾಂಗ್ ರೈಟ್ ನಾಲೆಡ್ಜ್ ಆಫ್ ಆಲ್ ದ ಆಬ್ಜೆಕ್ಟ್ಸ್ ಮೇಡ್ ಆಫ್ ಸತ್ವರಜಸ್ತಮೋ ಗುಣ ಈಸ್ ಲೀಡಿಂಗ್ ಟು ದ ರಾಂಗ್ ನಾಲೆಡ್ಜ್ ದಟ್ ಭಗವಂತನ ದೇಹವು ಸತ್ವರಜಸ್ತಮೋ ಗುಣಾತ್ಮಕವಾಗಿದೆ ಅನ್ನುವುದಕ್ಕೆ ಬರುವುದಕ್ಕೆ ಕಾರಣವೇನು ಅಂತ ಹೇಳಿದರೆ, ಅದಕ್ಕೆ ಸಮಾಧಾನವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಲೋಕೇ ಗುಣಮಯ ದೇಹಾದಿಕಂ ದೃಷ್ಟ್ವಾ ಈಶ್ವರ ದೇಹಾದಿಹಿ ಅಪಿ ಏತಾದೃಶಃ ದೇಹತ್ವಾದಿತಿ ಹೇತುನ ಗುಣಮಯಮಿತಿ ಮೋಹಿತಮಿತಿ ತಾತ್ಪರ್ಯಾತ್. ಈಗ ನಾವು ತರ್ಕದಲ್ಲಿ ನೋಡಿದಾಗ ಪರ್ವತೋ ಮಹಿ ವಶ್ನಿವಾನ್ ಧುಮತ್ವಾದ, ಪರ್ವತದಲ್ಲಿ ಬೆಂಕಿ ಇದೆ ಯಾಕೆ? ಹೊಗೆ ಇರುವುದರಿಂದ. ಹೊಗೆ ಅನ್ನುವುದು ಹೇತು, ಬಿಕಾಸ್ ವಿ ಸಿ ದ ಸ್ಮೋಕ್ ವಿ ಸಿ ದಟ್ ಫೈರ್ ಆನ್ ದ ಮೌಂಟೇನ್. ಹೀಗೆ ನಾವು ಲೋಕದಲ್ಲಿ ಹೊಗೆ ಸದೃಶವಾಗಿ, ಹೊಗೆ ಎಂತ ಕಾಣ್ತಾ ಇರುವುದು? ಏನು ಹೊಗೆ ಅಂತಹ ವಸ್ತು? ಯಾವ ದೇಹ ನೋಡಿದ್ರು ಅದು ಸತ್ವ ರಜಸ್ತಮೋ ಗುಣಾತ್ಮಕವಾದ ದೇಹ, ಯಾವ ಪದಾರ್ಥ ನೋಡಿದ್ರು ಸತ್ವ ರಜಸ್ತಮೋ ಗುಣಾತ್ಮಕವಾದ ಪದಾರ್ಥ, ಅದಕ್ಕಿಂತ ಬೇರೆ ಆದದ್ದು ಯಾವುದು ನಾವು ಕಣ್ಣಿಂದ ನೋಡ್ತಾ ಇಲ್ಲ. ನಮಗೆ ಇರುವ ಜ್ಞಾನ ಏನು? ನಮಗಂದ್ರೆ ಅಜ್ಞಾನಿಗಳು ಹೀಗೆ ಭಾವನೆ ಮಾಡ್ತಾರೆ. ಅಜ್ಞಾನಿಗಳು ಲಾಜಿಕ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ನೋಡುವ ಪ್ರತಿಯೊಂದು ವಸ್ತುವು ಸತ್ವ ರಜಸ್ತಮೋ ಗುಣಾತ್ಮಕವಾಗಿದೆ, ನಾವು ನೋಡುವ ದೇಹಗಳು ಹಾಗೆ ಇದೆ, ನೀವು ಬ್ರಹ್ಮಾದಿಗಳ ದೇವತೆಗಳಿಗೂ ಕೂಡ ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಅಂತ ಹೇಳಿದರೆ ಭಗವಂತನಿಗೂ ಒಂದು ದೇಹ ಇದೆ ಅಂತ ಹೇಳಿದರೆ, ಅವನಿಗೆ ದೇಹ ಇದೆ ಅಂತ ಹೇಳಿದ್ರೆ ಅವನಿಗಿರುವಂತಹ ದೇಹ ಕೂಡ ದೇಹಾಧಿಕಂ ಅವನಿಗಿರುವ ದೇಹವು ಕೂಡ ಸತ್ವರಜಸ್ತಮೋ ಗುಣಾತ್ಮಕವಾಗಿರಬೇಕು. ಯಾಕಂದ್ರೆ ದೇಹತ್ವಾತ್ ಧುಮತ್ವಾತ್ ವಹ್ನಿಮಾನ್ ಅಂತ ಹೇಳಿದಂತೆ ಭಗವಂತನಿಗೆ ದೇಹತ್ವಾತ್ ಸತ್ವರಜಸ್ತಮೋ ಗುಣವಾನಂತೆ, ಭಗವಂತನಿಗೂ ಒಂದು ದೇಹ ಇದೆ, ಆದ್ದರಿಂದ ಅವನ ದೇಹವು ಕೂಡ ಸತ್ವರಜಸ್ತಮೋ ಗುಣಾತ್ಮಕವಾಗಿದೆ ಅನ್ನುವ ಒಂದು ತರ್ಕವನ್ನು ಮಾಡ್ತಾ ಇದ್ದಾರೆ ಅಜ್ಞಾನಿಗಳು. ಆದ್ದರಿಂದ ಇವರಿಗೆ ಆ ತಪ್ಪು ತಿಳುವಳಿಕೆ ಬರ್ತಾ ಇದೆ ಅನ್ನುವುದು ತಾತ್ಪರ್ಯ. ಅದನ್ನು ಹೇಳಿದ್ದಾರೆ, ಜ್ಞಾನಿನ ಯಥಾವತ್ತೆಯ ಜಾನಂತಿ ತದ್ ವ್ಯಾವೃತ್ತಾರ್ಥಂ ಇದಂ ಇದು ಜಗದ್ ವಿಶೇಷಣಂ. ಅದೇ ಜ್ಞಾನಿಗಳು ಅಂತಹ ತರ್ಕವನ್ನು ಮಾಡ್ತಾ ಇಲ್ಲ, ನಮ್ಮಕ್ಕಿಂತ ವಿಲಕ್ಷಣನಾದ ಭಗವಂತ ಅವನಿಗದಿಲ್ಲ ಅಂತ ಜ್ಞಾನಿಗಳು ತಿಳಿದಿದ್ದಾರೆ. ಆದ್ದರಿಂದ ಜ್ಞಾನಿಗಳನ್ನು ಹೊರತು ಪಡುವುದಕ್ಕಾಗಿ ಇದಂ ಜಗತ್ ಅಂತ ಪ್ರಯೋಗ ಮಾಡಿದೆ. ಅಂದ್ರೆ ಅಜ್ಞಾನಿಗಳನ್ನು ಬಿಟ್ಟು ಮಿಕ್ಕವರನ್ನು ಮಾತ್ರ, ಅಜ್ಞಾನಿಗಳಾದವರನ್ನು ಮಾತ್ರ ಅಡ್ರೆಸ್ ಮಾಡುವುದಕ್ಕಾಗಿ ಇದಂ ಜಗತ್ ಅಂತ, ಸುಮ್ಮನೆ ಜಗತ್ ಅಂತ ಹೇಳಿಲ್ಲ, ಇದಂ ಜಗತ್, ಈ ಜಗತ್, ಈ ಅಜ್ಞಾನಿ ಜಗತ್ ಯಾವುದು, ಹಾಗೆ ಅವರು ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಹೇಳ್ತಾ ಇದ್ದಾರೆ. ಸೊ ಇದಂ ಜಗತ್ ಜಗತ್ ವಿಶೇಷಣ ಉಪಾಯ ಅಭಾವಾತ್ ಅಜ್ಞಜನಸ್ಯ ಗುಣಾತೀತತ್ವೇನ ಭಗವತಃ ಅನುಪಲಂಭಃ ಅಂತ ಹೇಳಿ. ಅಂದ್ರೆ ಏನು, ಅಜ್ಞಾನಿಗಳಿಗೆ ಏನಾಗ್ತಾ ಇದೆ, ಉಪಾಯ ಅಭಾವಾತ್, ದೇ ಡು ನಾಟ್ ಹ್ಯಾವ್ ಎನಫ್ ಟೆಕ್ನಾಲಜಿ ಟೆಕ್ನಿಕ್ ಆರ್ ಯಾವುದು, ದೇ ಡೋಂಟ್ ಫೈಂಡ್ ಎನಿ ಮೀನ್ಸ್ ಬೈ ವಿಚ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ಅಪ್ರಾಕೃತವಾದ ಮೂರು ಗುಣಗಳಿಗಿಂತ ಅತೀತವಾದಂತಹ ಭಗವಂತನ ಜ್ಞಾನಾಂದಾತ್ಮಕವಾದ ದೇಹ, ಅವನಿಗೆ ತ್ರಿಗುಣಾತ್ಮಕವಾದ ದೇಹ ಇಲ್ಲ ಅಂತ ತಿಳಿಯುವುದಕ್ಕೆ ಬೇಕಾದ ಉಪಾಯವು ಅವರಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ಅಂತಹ ಉಪಾಯ ಇಲ್ಲದೆ ಇರುವ ಕಾರಣದಿಂದ ಗುಣಾತೀತನಾಗಿ ಭಗವಂತ ಇದ್ದಾನೆ ಅನ್ನುವ ಅನುಪಲಂಬ ಅಂದ್ರೆ ಆ ಜ್ಞಾನವು ಅವರಿಗೆ ಸಿಗ್ತಾ ಇಲ್ಲ. ದಟ್ ಕೈಂಡ್ ಆಫ್ ಕರೆಕ್ಟ್ ನಾಲೆಡ್ಜ್ ಇಸ್ ನಾಟ್ ವಿತಿನ್ ದಿಸ್ ದೇ ರೀಚ್, ಅದು ಅವ್ರಿಗೆ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ದೇಹಾದಿತ್ವ ಅನುಮಾನ ಆಭಾಸೇನ ಸಗುಣತೆಯ ವಿಪರೀತ ಉಪಲಂಬ ಚುಕ್ತಂ ಭವತಿ. ಆನ್ ದ ಅದರ್ ಹ್ಯಾಂಡ್ ದೇಹಾದಿತ್ವ ಅನ್ನುವ ಅನುಮಾನ ತರ್ಕ ಲಾಜಿಕ್ ಪ್ರಯೋಗ ಮಾಡುವುದರಿಂದ ದೇಹಾದಿತ್ವ ಇದೆ ಭಗವಂತನಿಗೆ, ಆದ್ದರಿಂದ ಸತ್ವರಜಸ್ತಮೋಗುಣ ಸಗುಣ ಸಗುಣನಾಗಿದ್ದಾನೆ ಅವ ಅಂದ್ರೆ ಸಗುಣ ಅಂತ ಹೇಳಿದರೆ ಆ ಸತ್ವರಜಸ್ತಮೋ ಗುಣಗಳಿಂದ ಗುಣ ಅನ್ನುವ ಶಬ್ದ ನಾವು ಬಹಳ ಕೇಳಿ ಭಗವಂತನಿಗೆ ನಿರ್ಗುಣ ಅಂತಾರೆ, ಸಗುಣ ಅಂತಲೇ ಹೇಳ್ತಾರೆ. ಸಗುಣ ಅಂತ ಹೇಳಿದ್ರೆ ಸರ್ವಗುಣ ಸಂಪೂರ್ಣ ಅನ್ನುವ ಅರ್ಥದಲ್ಲಿ ಆ ಸದ್ಗುಣಗಳು ದೋಷರಹಿತವಾದ ಗುಣಗಳು ಯಾವ್ದಿದೆ ಅದು ಭಗವಂತ. ಈ ಸತ್ವರಜಸ್ತಮೋ ಗುಣಗಳು ದೋಷಭರಿತವಾದ ಗುಣ ಅಂದ್ರೆ ಅವುಗಳ ಬಂಧಕ ಅನ್ನುವುದು ದೋಷ. ಆದ್ದರಿಂದ ಈ ಸತ್ವರಜಸ್ತಮೋಗುಣಾತ್ಮಕವಾದ ದೇಹ ಇಲ್ಲ ಭಗವಂತನಿಗೆ, ಆ ಅರ್ಥದಲ್ಲಿ ನಿರ್ಗುಣ ಅವನು. ಸತ್ವರಜಸ್ತಮೋ ಗುಣಗಳಿಲ್ಲದವನು, ಕಲ್ಯಾಣ ಗುಣಗಳಿರುವವನು. ಆದ್ದರಿಂದ ಕಲ್ಯಾಣ ಗುಣಗಳ ವಿವಕ್ಷೆಯ ಅವನು ಸಗುಣ, ಆದರೆ ಸತ್ವರಜಸ್ತಮೋ ಗುಣಗಳ ವಿವಕ್ಷೆಯ ಅವನು ನಿರ್ಗುಣ. ಸೊ ಈ ಭಗವಂತನು ಹೀಗೆ ನಿರ್ಗುಣನಾಗಿದ್ದಾನೆ ಅಂತ ಹೇಳಿದರೆ ಈ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಅವನಿಲ್ಲ, ಅವನಿಗೆ ಅವು ಅಂತಹ ಆ ಗುಣನಿರ್ಮಿತವಾದ ದೇಹ ಇಲ್ಲ ಅನ್ನುವುದು ಮುಖ್ಯವಾದ ವಿಷಯ. ಅದಕ್ಕೆ ಇಲ್ಲಿ ದೇಹಾದಿತ್ತು ಅನುಮಾನ ಆಭಾಸ ಅಂತ ಪ್ರಯೋಗ ಮಾಡಿದ್ರು. ಆಭಾಸ ಅಂದ್ರೆ ಅಪ್ಯಾರೆಂಟ್, ಇಸ್ ನಾಟ್ ಅನುಮಾನ ಇಸ್ ಲಾಜಿಕ್. ಅನುಮಾನ ಆಭಾಸ ಅಂದ್ರೆ ಅನುಮಾನದಂತೆ, ಅನುಮಾನ ಅಂತ ಹೇಳಿ ಡೌಟ್ ಅಂತ ಅರ್ಥ ಅಲ್ಲ, ನಾವು ಕನ್ನಡದಲ್ಲಿ ಅನುಮಾನ ಅನ್ನುವುದು ಡೌಟ್ ಅನ್ನುವ ಅರ್ಥದಲ್ಲಿ ಬಳಸ್ತೀವಿ, ಅದೇ ಶಾಸ್ತ್ರದಲ್ಲಿ ಅನುಮಾನ ಅಂತ ಹೇಳಿದರೆ ಲಾಜಿಕಲ್ ಸ್ಟೇಟ್ಮೆಂಟ್ ಅಂತ ಅರ್ಥ. ಸೊ ಈ ವಿಧವಾಗಿ ಅನುಮಾನ ಉಪಪತ್ತಿ ಅಂತಲೂ ಕರೀತಾರೆ. ಹೀಗೆ ಆ ಅನುಮಾನವನ್ನು ಮಾಡುವಾಗ ಆ ಇದು ಅನುಮಾನ ದೇಹಾದಿತ್ವ ಇರುವುದರಿಂದ ಅವನು ಸತ್ವರಜಸ್ತಮೋ ಗುಣ ಆತ್ಮಕನಾಗಿದ್ದಾನೆ ಅಂತ ಹೇಳುವುದು ಇದು ಅನುಮಾನ ಆಭಾಸ, ಅಪ್ಯಾರೆಂಟ್ ಲಾಜಿಕ್, ರಾಂಗ್ ಲಾಜಿಕ್. ಆದರೆ ಆದ್ದರಿಂದ ಅಂತಹ ಅನುಮಾನ ಆಭಾಸದಿಂದ ವಿಪರೀತ ಉಪಲಂಬಾತ ಇತ್ಯುಕ್ತಂ ಭವತಿ, ವಿಪರೀತ ಉಪಲಂಬವಾಯಿತು ಅಂದ್ರೆ ವಿಪರೀತ ಉಪಲಂಬವಾಗುವುದಂದ್ರೆ ಜ್ಞಾನ ದೊರಕುವುದು, ವಿಪರೀತ ಉಪಲಂಬವಾಯಿತು ಅಂದ್ರೆ ವಿಪರೀತ ಜ್ಞಾನ ಬಂತು, ವಿಪರೀತ ಜ್ಞಾನ ಉಂಟಾಯಿತು. ಉಪಲಂಬವಾಗುವುದಂದ್ರೆ ಉಂಟಾಗುವುದು, ಜ್ಞಾನ ಉಂಟಾಗುವುದು. ವಿಪರೀತ ಉಪಲಂಬವಾಯಿತು ಅಂದ್ರೆ ವಿಪರೀತ ಜ್ಞಾನ ಉಂಟಾಗಿದೆ ಅಂತ ಹೇಳಿ. ಈ ಯಾವುದು ವಿಪರೀತ ಜ್ಞಾನ, ದೇಹಾದಿತ್ವ ಇರುವುದರಿಂದ ಭಗವಂತನು ಕೂಡ ಸಗುಣಾತ್ಮಕನು ಸತ್ವರಜಸ್ತಮೋ ಗುಣಾತ್ಮಕನು ಅನ್ನುವ ಭಾವನೆಗೆ ಒಳಗಾಗಿದ್ದಾರೆ. ಅದು ಅಜ್ಞಾನಿಗಳಿಗೆ ಸಿಕ್ಕಿರುವಂತಹ ಪರಿಸ್ಥಿತಿ ಅಂತ ಹೇಳಿ ಅದು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣವೇನು ಅನ್ನುವುದನ್ನು ನೆಕ್ಸ್ಟ್ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿತೆ ಅಂತ ಹೇಳಿ ಇಲ್ಲಿ ಒಂದು ಹೇಳ್ತಾ ಇದ್ದಾರೆ. ದೈವೀಹಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳಿ ಅಂತ ಹೇಳಿದ್ರೆ, ಒಂದು ವೇಳೆ ಬ್ರಹ್ಮಾದಿ ದೇಹ ಇಲ್ಲಿ ಹೇಳ್ತಾ ಇದ್ದಾರೆ ರಾಯರು ಗೀತಾವೃತ್ತಿಯಲ್ಲಿ, ನಾನು ಹೀಗೆ ಒಂದು ವೇಳೆ ಭಾವನೆ ಮಾಡಿದ್ರೆ ಏನು, ಬ್ರಹ್ಮಾದಿ ದೇಹ ಇಂದ್ರಿಯಾದಿ ದೃಷ್ಟಾಂತೇನ ದೇಹಾದಿತ್ವ ಹೇತುನ ಭಗವಾನ್ ಗುಣಮಯ ದೇಹ ಇತಿ ತಿಳಿ ಕಥಂ ಮೋಹ ಬಾಧಕ ಅಭಾವಾತ್ ಜ್ಞಾನಿನಾಂ ಧೀಹಿ ಬಾಧಿತ ಬಾಧಿಕ ಇತಿ ಚೇತ್ ಬಹುತರ ಪಾಮರಧೀ ವಿರೋಧೇನ ತಸ್ಯ ಏವ ಅಲ್ಪೀಯಸ್ಯ ಅಯಥಾತತ್ವ ಉಪತ್ತಿ. ಈಗ ನೋಡಿ, ಒಂದು ವಿಧವಾದ ಅಂದ್ರೆ ಪೂರ್ವ ಪಕ್ಷದವರು ಮಾಡುವಂತಹ ತರ್ಕ ಏನು, ನೀವು ಯಾಕೆ ಹೇಳ್ತೇವೆ ಬ್ರಹ್ಮಾದಿ ದೇವತೆಗಳಿಗೆ ದೇಹ ಇಂದ್ರಿಯಗಳ ದೃಷ್ಟಾಂತದಿಂದ ದೇಹಾದಿತ್ವ ದೇಹಗಳ ಉಳ್ಳವನು ಭಗವಂತನೂ ಆಗಿದ್ದಾನಾದ್ದರಿಂದ ಭಗವಂತನಿಗೆ ಗುಣಮಯವಾದ ದೇಹ ಇದೆ ಅನ್ನುವ ಬುದ್ಧಿ ಯಾಕೆ ಮೋಹ ಅಂತ ಹೇಳ್ತಿದ್ದೀರಾ? ಅದಕ್ಕೆ ಯಾವ ಬಾಧಕವೂ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೂ ಗುಣಮಯವಾದ ದೇಹ ಇದೆ, ಹಾಗೆ ಭಗವಂತನಿಗೂ ಗುಣಮಯವಾದ ದೇಹ ಇದೆ. ಇದನ್ನಲ್ಲಿ ಏನು ತಪ್ಪು? ಯಾಕೆ ಇದಕ್ಕೆ ಏನು ಬಾಧೆ ಇಲ್ಲ ಅಂತ ಹೇಳಿದ್ರೆ, ಆವಾಗ ಸಿದ್ಧಾಂತ ಏನು ಹೀಗೆ ಹೇಳ್ತಾರೆ, ಜ್ಞಾನಿನ ದೀಹಿ ಬಾಧಿಕ ಇಲ್ಲ, ಜ್ಞಾನಿಗಳು ಹಾಗೆ ಭಾವನೆ ಮಾಡ್ತಾ ಇಲ್ಲ. ಸೊ ಜ್ಞಾನಿಗಳ ಸರಿಯಾದ ತಿಳುವಳಿಕೆ ಇದಕ್ಕೂ ಬಾಧಕವಾಗಿದೆ. ಅಂದ್ರೆ ಇಮ್ಯಾಜಿನ್ ಆರ್ಗ್ಯುಮೆಂಟ್ ಬಿಟ್ವೀನ್ ಜ್ಞಾನಿಗಳು ಅಂತ ಅಜ್ಞಾನಿಗಳು. ಅಜ್ಞಾನಿಗಳು ಹೇಳ್ತಾರೆ, ಇಲ್ಲಪ್ಪ ಈ ವಿಧವಾಗಿ ಬ್ರಹ್ಮಾದಿಗಳಿಗೂ ದೇಹ ಇದೆ, ಇಂದ್ರಿಯಾದಿಗಳಿದೆ, ಆ ದೃಷ್ಟಾಂತದಿಂದ ಭಗವಂತನಿಗೂ ಗುಣಮಯವಾದ ದೇಹ ಇದೆ, ಇದರಲ್ಲಿ ಏನು ತಪ್ಪು? ಇವು ಭಗವಂತನಿಗೆ ಮೇ ಬಿ ಹಾಗೆ ನಮ್ಮಕ್ಕಿಂತ ಬ್ರಹ್ಮಾದಿಗಳಿಗೆ ಬಹಳ ಉತ್ಕೃಷ್ಟವಾದ ದೇಹ ಇದೋ, ಆ ಬ್ರಹ್ಮಾದಿಗಳಕ್ಕಿಂತ ಉತ್ಕೃಷ್ಟವಾದ ಒಂದು ಗುಣಮಯವಾದ ದೇಹ ಭಗವಂತನಿಗಿರಬಹುದು, ಸತ್ವರಜ ತಮೋಗುಣಾತ್ಮಕ ಅದೇ ಇರಬಹುದು, ಅದರಲ್ಲಿ ಏನು ತಪ್ಪು, ಅದರಲ್ಲಿ ಏನು ಬಾಧಕ ಇದೆ ಅಂತ ಹೇಳಿದರೆ, ಇಲ್ಲ ಜ್ಞಾನಿಗಳು ಹಾಗೆ ತಿಳಿತಾ ಇಲ್ಲ. ಜ್ಞಾನಿಗಳಿಗಿರುವ ಸರಿಯಾದ ತಿಳುವಳಿಕೆ, ಅವ್ರಿಗಿರುವ ತಿಳುವಳಿಕೆ, ಅವರೇನು ಭಗವಂತನಿಗೆ ಇಂತಹ ದೇಹ ಇಲ್ಲ, ಆದ್ದರಿಂದ ಜ್ಞಾನಿಗಳ ಬುದ್ಧಿ ಅನ್ನುವ ಬಾಧಕ ಇದೆ ಅದಕ್ಕೆ, ಆದ್ದರಿಂದ ಹಾಗೆ ತಿಳ್ಕೋಬಾರದು ಅಂತ ಹೇಳಿ. ಆವಾಗ ಮತ್ತು ಪೂರ್ವ ಪಕ್ಷದವರು ಹೇಳ್ತಾರೆ, ಹಾಗಾದರೆ ಬಹುತರ ಪಾಮರಧಿ ವಿರೋಧೇನ ತಸ್ಯ ಏವ ಅಲ್ಪೀಯಸ್ಯ ಅಯಥಾರ್ಥತ್ವ ಉಪಪತ್ತೇಹೇ. ನೋಡ್ರಿ, ಜ್ಞಾನಿಗಳು ಬಹಳ ಸ್ಮಾಲ್ ನಂಬರ್, ಚಿಕ್ಕ ಸಂಖ್ಯೆಯಲ್ಲಿದ್ದಾರೆ. ಆದರೆ ಅಂದ್ರೆ ಯಾರಾದರೆ ಭಗವಂತನಿಗೆ ಗುಣಮಯವಾದ ದೇಹ ಇಲ್ಲ ಅಂತ ತಿಳಿಯುವವರು ಬಹಳ ಸ್ವಲ್ಪ ಜನ. ಭಗವಂತನಿಗೆ ಗುಣಮಯವಾದ ದೇಹ ಇದೆ ಅಂತ ಪಾಮರ ಬುದ್ಧಿ ಅಂತ ಹೇಳ್ತಾ ಇದ್ದೀರಾ, ಆಗಲಿ, ಪಾಮರ ಬುದ್ಧಿ ಆದ್ರೆ ಏನು? ಇದು ಬಹಳ ಸಂಖ್ಯೆಯಲ್ಲಿದ್ದಾರೆ, ಅದು ಬಹಳ ಅಲ್ಪ ಸಂಖ್ಯೆ, ಇದು ಬಹಳ ಅತ್ಯಧಿಕ ಸಂಖ್ಯೆ. ಸೊ ವೈ ಕಾಂಟ್ ವಿ ಟೇಕ್ ದ ಮೆಜಾರಿಟಿ ರೂಲ್ಸ್ ಅಂತ ಹೇಳಿದಂತೆ, ಅತ್ಯಧಿಕ ಸಂಖ್ಯೆಯಲ್ಲಿರುವವರು ಇವರನ್ನು ತಗೊಂಡು ಅದಕ್ಕೆ ಬಾಧಕ. ಹೌ ಕೆನ್ ಎ ಸ್ಮಾಲ್ ನಂಬರ್ ಬಿ ಎನ್ ಅಬ್ಸ್ಟ್ರಕ್ಷನ್ ಫಾರ್ ಎ ಲಾರ್ಜ್ ಮೆಜಾರಿಟಿ ಒಪಿನಿಯನ್? ಗೆ ಹೌ ಕೆನ್ ಎ ಸ್ಮಾಲ್ ಒಪಿನಿಯನ್ ಕೆನ್ ಬಿ ಎನ್ ಅಬ್ಜೆಕ್ಷನ್? ಅದು ಹೇಗಾಗುತ್ತೆ? ಆದ್ದರಿಂದ ಅದನ್ನು ಬಾಧಕ ಆಗೋದಿಲ್ಲ. ಇದು ಬಹಳ ಅಲ್ಪವಾದ ಸಂಖ್ಯೆ, ಇದು ಬಹಳ ಅಧಿಕವಾದ ಸಂಖ್ಯೆ. ಗುಣಮಯ ದೇಹ ಇಲ್ಲ ಇದೆ ಅಂತ ತಿಳಿಯುವವರು ಬಹಳ ಜಾಸ್ತಿ, ಗುಣಮಯ ದೇಹ ಇಲ್ಲ ಅಂತ ತಿಳಿಯೋರು ಬಹಳ ಸ್ವಲ್ಪ ಜನ ಅಂತ ಹೇಳಿ ಹೇಳಿದರೆ, ಆವಾಗ ಅಷ್ಟೇ ಅಲ್ಲದೆ ಯಥಾರ್ಥ ಉಪತ್ತೇ ನದ ತೇಷಾಮೇವ ಕಾಲಾಂತರೆ ಭಾದಿಹಿ ಸೇರ್ಸಿತಿ ಇದು ಶಂಕ್ಯಂ. ಇಲ್ಲೇ ಇಲ್ಲ, ಈ ನೀವು ಬಹಳ ಜನ ಹೀಗೆ ತಪ್ಪು ಗುಣಮಯವಾದ ದೇಹ ಇದೆ ಅಂತ ನೀವು ತಿಳ್ಕೊಂಡ್ರು ಕೂಡ ಆ ಬಹಳ ಮಂದಿಗೆ ಕೂಡ ಇವೆಂಚುವಲಿ ಕಾಲಾಂತರದಲ್ಲಿ ಅವರಿಗೆ ಬಾಧಕ ಜ್ಞಾನ ಬರಬಹುದು, ಭಗವಂತನಿಗೆ ಗುಣಮಯವಾದ ದೇಹ ಇಲ್ಲ ಅನ್ನುವ ಬಾಧ ಕಾಲಾಂತರದಲ್ಲಿ ಅಟ್ ಅನದರ್ ಟೈಮ್ ಲೇಟರ್ ಟೈಮ್ ಬರಬಹುದಲ್ಲವಾ ಅಂತ ಹೇಳಿದರೆ, ಅದು ಕೂಡ ಹೌ ಕೆನ್ ಯು ಸೇ ಅನಾದಿ ಕಾಲೇ ಅಪಿ ಅಜಾತಸ್ಯ ಉತ್ತರತ್ರ ಅಪಿ ಅಸಂಭವಾತ್ ಇತ್ಯತಃ ಯಥಾವತ್. ಇಷ್ಟುವರೆಗೂ ಬಂದಿಲ್ಲ ರೀ, ಅನಾದಿ ಕಾಲದಿಂದ ಬಂದಿಲ್ಲ, ಅಷ್ಟುವರೆಗೂ ಬರದೇ ಇರೋದು. ಉತ್ತರತ್ರ ಅಪಿ ಅಸಂಭವಾತ್ ಆಫ್ಟರ್ ಸಮ್ ಟೈಮ್ ಮೇ ಬಿ ಆಫ್ಟರ್ 100 ಇಯರ್ಸ್ 200,000 ಇಯರ್ಸ್ ಬರುತ್ತೆ ಅಂತ ಏನು ಗ್ಯಾರಂಟಿ ಇದೆ? ಇಷ್ಟುವರೆಗೂ ಅನಾದಿ ಕಾಲದಿಂದ ನಮಗೆ ಭಗವಂತನಿಗೆ ಗುಣಮಯವಾದ ಇದೆ ಎನ್ನುವ ತಿಳುವಳಿಕೆ ಇದೆ ನಮಗೆ. ಸೊ ಈಗಲೂ ಅದೇ ಕಂಟಿನ್ಯೂ ಮಾಡ್ತೀವಿ. ಮುಂಚೆ ಅದಕ್ಕೇನು ಬಾಧಕ ಬರುತ್ತೆ ಅಂತ ನೀವು ಹೇಗೆ ಹೇಳಕ್ಕಾಗತ್ತೆ? ಮುಂಚೆನೂ ಅದಕ್ಕೇನು ಬಾಧಕ ಬರೋದಿಲ್ಲ ಅಂತ ಪೂರ್ವ ಪಕ್ಷದವರು ಹೀಗೆ ಹೇಳಬಹುದು. ಹಾಗೆ ಹೇಳಿದರೆ ಆವಾಗ ಹಾಗೆ ಹೇಳಕ್ಕೆ ಅದಕ್ಕೆ ಹೇಳಿದೆ ಇಲ್ಲ ಅಂತೇಳಿ, ಯಥಾವತ್ ಜ್ಞಾನ ಅಭಾವ ವಿಪರೀತ ಜ್ಞಾನ ಯೋಹೋ ಗುಣಾಭಿಮಾನಿ ದುರ್ಗಾಯಿ ಅವಕಾರ. ನೋಡ್ರಿ, ನಾ ಮುಂಚೆ ಹೇಳಿದ್ವಿ, ಏನು ತರ್ಕ ಮಾಡ್ತಾ ಇದ್ದಾರೆ, ಏನು ಬ್ರಹ್ಮಾದಿಗಳಿಗೆ ಈ ದೇಹ ಇದೆ ಆದ್ದರಿಂದ ಭಗವಂತನಿಗೂ ಈ ದೇಹ ಇದೆ, ಗುಣಮಯವಾದ ದೇಹ ಇದೆ ಅಂತ ತರ್ಕ ಮಾಡುವುದರ ಮೂಲಕವಾಗಿ ನಮಗಂತಹ ತಪ್ಪು ತಿಳುವಳಿಕೆ ಬಂತು ಅಂತ ಹೇಳಿದೆ. ದಟ್ ಈಸ್ ಓನ್ಲಿ ಕೈಂಡ್ ಆಫ್ ಸೀಮ್ಸ್ ಟು ಬಿ ರಿಯಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅಪ್ಯಾರೆಂಟ್ ರಿಲಿಜನ್ ರೀಸನ್. ಅದು ಅದಕ್ಕೆ ಆ ಕಾರಣ, ಅದಕ್ಕೆ ಅಂತಹ ಬುದ್ಧಿ ಬರುವುದಕ್ಕೆ ಕಾರಣ ಭಗವಂತನಿಗೆ ಗುಣಮಯವಾದ ಶರೀರ ಇದೆ ಅಂತ ಬರುವುದಕ್ಕೆ ಕಾರಣ ದೇಹತ್ವಾತ್ ನಮಗೆ ಇಲ್ಲುವ ಕಾಣಿಸು ಎಲ್ಲವೂ ಗುಣಮಯವಾಗಿದೆ, ಆದ್ದರಿಂದ ಭಗವಂತನ ದೇಹವು ದೇಹವಾದ್ದರಿಂದ ಗುಣಮಯ ಅಂತ ತರ್ಕ ಮಾಡುವುದು ಅದು ಒಂದೇ ಅಪ್ಯಾರೆಂಟ್ ಅಂತ ತರ್ಕ ಮಾಡುವುದಕ್ಕೆ ನಿಜವಾದ ಕಾರಣ ಏನು? ಮೂಲಭೂತವಾದ ಕಾರಣ ದುರ್ಗಾದೇವಿ. ದುರ್ಗಾದೇವಿ ಮೋಹವನ್ನು ಉಂಟು ಮಾಡ್ತಾ ಇದ್ದಾಳೆ, ಅದನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ದುರ್ಗಾ ಏವ ಕಾರಣಂ ಅಂತೇಳಿ. ಜ್ಞಾನ ಅಭಾವ ವಿಪರೀತ ಜ್ಞಾನಯೋಹೋ ಗುಣ ಅಭಿಮಾನಿನಿ ದುರ್ಗಾ ಏವ ಕಾರಣಂ. ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾದ ದುರ್ಗಾ, ಅದರಲ್ಲಿ ಕೂಡ ದುರ್ಗಾದೇ ಸತ್ವರಜಸ್ತಮೋ ಗುಣಗಳ ಸತ್ವಗುಣಕ್ಕೆ ಶ್ರೀ, ತಮೋ ರಜೋಗುಣಕ್ಕೆ ಭೂ, ತಮೋ ಗುಣಕ್ಕೆ ದುರ್ಗಾ. ತಮೋ ಗುಣದ ಅಭಿಮಾನಿಯಾದಂತಹ ದುರ್ಗಾದೇವಿ ಆ ತಮೋ ಗುಣವನ್ನು ಉಪಯೋಗಿಸಿಕೊಂಡು ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡ್ತಾ ಇದ್ದಾಳೆ. ಆದ್ದರಿಂದ ಜ್ಞಾನ ಸರಿಯಾದ ಜ್ಞಾನ ಬರದೇ ಇರುವುದು, ವಿಪರೀತ ಜ್ಞಾನ ಬರುವುದಕ್ಕೆ ನಿಜವಾದ ಕಾರಣ ಆ ದುರ್ಗಾದೇವಿಯೇ ಅಂತ ಹೇಳಿ ದೇಹತ್ವಾದಿ ಅನುಮಾನಂತೂ ನಿಮಿತ್ತ ಮಾತ್ರಂ ಇತಿ ಭಾವೇನ. ಆದ್ರೆ ಇದು ದೇಹಾದಿ ಅನುಮಾನ ಇರೋದು ನಿಜ, ಆದ್ರೆ ಅದು ನಿಮಿತ್ತ ಮಾತ್ರ. ಹಾಗಾದ್ರೆ ನಿಮಿತ್ತ ಮಾತ್ರ ಭವಿಷ್ಯದಂತೆ ಅರ್ಜುನ ಯುದ್ಧ ಮಾಡಿ ಎಲ್ಲರನ್ನು ಸಂಹಾರ ಮಾಡಿದ, ಅದು ನಿಜವಾಗಿ ಭಗವಂತ ಅರ್ಜುನನ ಒಳಗೆ ನಿಂತು ಅವರಿಂದ ಸಂಹಾರ ಮಾಡಿಸಿದ. ಆದ್ದರಿಂದ ಮಾಡಿಸಿದವನು ಭಗವಂತ ಹೇಗೆ ಅಲ್ಲಿ ಇದ್ದಾನೋ, ಅರ್ಜುನ ಹೇಗೆ ನಿಮಿತ್ತ ಮಾತ್ರ, ಹಾಗೆ ಈ ದೇಹತ್ವಾದಿ ಅನುಮಾನ ಆಗ್ತಾ ಇದೆ ಅಂತಹ ತರ್ಕವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಮಿತ್ತ ಮಾತ್ರ. ಅದಕ್ಕೆ ಮೂಲಭೂತವಾದ ಕಾರಣ ದುರ್ಗಾದೇವಿಯೇ, ದುರ್ಗಾದೇವಿ ಅಂತಹ ಒಂದು ಮೋಹವನ್ನು ಉಂಟು ಮಾಡ್ತಾ ಇದ್ದಾಳೆ, ಆದ್ದರಿಂದ ಅಂತಹ ತಪ್ಪು ತಿಳುವಳಿಕೆ ಬರ್ತಾ ಇದೆ ಅನ್ನುವುದನ್ನು ನಿಜವಾದ ಮೂಲ ಕಾರಣ ಹೇಳ್ತಾ ಇದ್ದಾರೆ. ಅದಕ್ಕೆ ದೈವಿ ಕೇಶ ಗುಣಮಯಿ ಮಮ ಮಾಯ ಹೇಳಿ. ಇಲ್ಲಿ ಶಬ್ದಗಳ ಪ್ರಯೋಗ ನೋಡಿರಿ, ದೈವಿ ದೇವ ಸಂಬಂಧವಾದದ್ದು, ಮಮ ಅಂತಲೂ ಪ್ರಯೋಗ ಮಾಡಿ ಕೃಷ್ಣ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ದೇವ ದಿವ್ ಕ್ರೀಡಾಯಾಮ ಅಂತ ಹೇಳಿ, ಭಗವಂತ ದೇವ ಆದ್ದರಿಂದ ಲಕ್ಷ್ಮೀದೇವಿ ದೈವಿಯಾಗಿದ್ದಾಳೆ, ಭಗವಂತನಿಗೆ ಸಂಬಂಧಪಟ್ಟವಳು ಆದ್ದರಿಂದ ದೈವಿ. ಭಗವಂತ ದೇವ, ಭಗವಂತ ದೇವ ಅಂದ್ರೆ ಏನು, ಸೃಷ್ಟಿಯಾದಿ ರೂಪ ಕ್ರೀಡಾದಿ ಗುಣವಿಶಿಷ್ಟಸ್ಯ ದೇವಸ್ಯ ಇಯಂ ದೈವಿ. ಆ ಭಗವಂತನಿಗೆ ಸಂಬಂಧಪಟ್ಟಳಾದ್ದವಳಾದ್ದರಿಂದ ದೇವನಿಗೆ ಸಂಬಂಧಪಟ್ಟವಳು ದೈವಿ ಆಗಿದ್ದಾಳೆ, ದೇವ ಸಂಬಂಧಿನಿ ಅಂತ ಹೇಳಿ. ಕೋ ದೇವ ಇತ್ಯತಃ ದೈವಿ ಇತ್ಯುಕ್ತಂ ವಿವೃಣೋತಿ ಮಮ ಇತಿ. ಯಾರಪ್ಪ ಅಂತಹ ದೇವ, ಇಂತಹ ಸೃಷ್ಟಿಯಾದಿ ರೂಪ ಕ್ರೀಡಾದಿ ಗುಣವಿಶಿಷ್ಟನು ಯಾರಂದ್ರೆ, ಮಮ ನನ್ನ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ನಾನೇ ಅಂತಹವನು, ನಾನೇ ದೇವನಾಗಿದ್ದೇನೆ, ಅದಕ್ಕೆ ಮಮ ನನ್ನವಳಾಗಿದ್ದಾಳೆ. ಮಮ ಮಾಯ ಅಂತ ನನ್ನವಳು ಅಂದ್ರೆ ಏನು, ನನಗೆ ಬಹಳ ಪ್ರೀತಿಪಾತ್ರಳಾಗಿರುವಂತಹ ಲಕ್ಷ್ಮೀ ದೇವಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಓ ದೇವಚಿತ ದೈವಿ ಇತ್ಯುಕ್ತಂ ವಿವೃಣೋತಿ ಮಮ ಇತಿ, ಮದೀಯ ಮಮ ಅತಿಪ್ರಿಯ ಇತಿ ಯಾವತ್. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯಳಾಗಿರುವಂತಹ ಆ ಲಕ್ಷ್ಮೀ ದೇವಿಯನ್ನು, ಆ ದುರ್ಗಾರೂಪಳ ಅವಳನ್ನು, ಅವಳು ಅದಕ್ಕೆಲ್ಲ ಮೂಲಭೂತವಾಗಿದ್ದಾಳೆ ಅಂತ ಹೇಳ್ತಾ, ಏಷ ಪ್ರಮಾಣ ಪ್ರಮಿತ ಗುಣಮಯಿ ಸತ್ವಾದಿ ಗುಣಾತ್ಮಿಕ ಗುಣಾಭಿಮಾನಿ ಇತಿ ಯಾವತ್ ಅಂತ ಹೇಳಿ ಭಾಷ್ಯ ತಾತ್ಪರ್ಯಗಳನ್ನು ನಾವು ನೋಡಿದಂತೆ ಪ್ರಮಾಣಗಳನ್ನೆಲ್ಲ ನೋಡಿದ್ದೀವಿ. ಅದಕ್ಕೆ ಮಾಯಾ ದುರ್ಗಾ ಮೋಹಿಕಾ ಇತಿ ಶೇಷ ಅಂತೇಳಿ, ಮಾಯಾ ಅಂತ ಕರೆಯಲ್ತೆ, ಮಾಯಾ ಅಂದ್ರೆ ದುರ್ಗಾದೇವಿ, ತಮೋ ಗುಣಾಭಿಮಾನಿಯಾದವಳು ಅವಳು, ಮೋಹಿಕ ಮೋಹವನ್ನು ಉಂಟು ಮಾಡ್ತಾ ಇದ್ದಾಳೆ, ಎಲ್ಲರಿಗೂ ಮೋಹ ಬರುವಂತೆ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾಲಾಂತರೇ ತತ್ ಕೃತಃ ಮೋಹ ನಿವರ್ತತಾಂ ಇತ್ಯತಃ ದುರತ್ಯಯ ಇದೆ. ಆದ್ರೆ ಕಾಲಾಂತರದಲ್ಲಿ ಹೋಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲ ಹೋಗೋದಿಲ್ಲ. ಯಾಕೆಂದ್ರೆ ದುರತ್ಯಯ ಅದು ದಾಟುವುದು ಅಶಕ್ಯ, ಇಟ್ ಇಸ್ ಇಂಪಾಸಿಬಲ್ ಟು ಓವರ್ಕಮ್, ಆ ದುರ್ಗಾದೇವಿಯ ಮಾಯವನ್ನು ದಾಟುವುದು ಸಾಧ್ಯವಿಲ್ಲ ಅಂತೇಳಿ. ಅವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಅದು ದುರತ್ಯಯ ಅಂದ್ರೆ ದಾಟಲು ಸಾಧ್ಯವಿಲ್ಲ ಅಂದ್ರೆ ಮತ್ತೆ ಯಾರು ಪ್ರಯತ್ನ ಮಾಡುವುದಕ್ಕೆ, ಇಂಪಾಸಿಬಲ್ ಟು ಓವರ್ಕಮ್, ಯಾರು ದಾಟಲಕ್ಕೆ ಬೇಕಾಗಿಲ್ಲ, ಇಷ್ಟು ಅದಕ್ಕೆ ಅತ್ಯೇತು ಅಶಕ್ತಿಯ, ಅದು ದಾಟುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ. ತತ್ಕೃತ ಮೋಹಂ ಕೋಪಿ ನ ಅತ್ಯೇತು ಶಕ್ನೋತಿ ಇತ್ಯರ್ಥ, ಅಥ ನ ಕಸ್ಯಾಪಿ ಬಾಧಕ ಪತ್ನಿಯೋ ಭವತಿ ಇತಿ ಭಾವ. ಯಾರು ಯಾವ ಬಾಧವು ಮುಂಚೆ ಬರೋದಿಲ್ಲ, ಅದು ದಾಟುವುದಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ, ಹಾಗೆಯಾ ಅಂತ ಪ್ರಶ್ನೆ ಬಂದರೆ, ಆದರೆ ಭಗವಂತನ ಅನುಗ್ರಹವಿದ್ದರೆ ದಾಟಬಹುದು ಅನ್ನೋದು ನೆಕ್ಸ್ಟ್ ಲೈನ್ ಅಲ್ಲಿ ಬರುತ್ತೆ. ಸೊ ಮೊದಲನೇ ಫಸ್ಟ್ ಹಾಫ್ ಹಿಮಿಸ್ಟಿಕ್ ಅದು ಹೇಳಿದ್ರೆ, ದೈವಿ ಹೇಷ ಗುಣಮಯಿ ಮಮ್ಮಾಯ ದುರತ್ಯಯ ದಾಟಲು ಸಾಧ್ಯವಾಗುವುದಿಲ್ಲ, ಆದ್ರೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇ ತಾಂ ತರಂತಿದೆ, ಯಾರು ನನಗೆ ಶರಣಾಗ್ತಾರೆ ಅವರು ದಾಟ್ತಾರೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ವಿವರಣೆ ಮಾಡ್ತಾ ಇದ್ದಾರೆ. ಮಮ ಮಾಯಾ ಇತ್ಯೇವ ಪೂರ್ತೌ ದೈವಿ ಇತ್ಯುಕ್ತಿ ಮದೀಯತಾ ಮಾತ್ರೇಣ ಕಥಂ ದುರತ್ಯ ಇತ್ಯತಃ ಸೃಷ್ಟಿ ಸ್ಥಿತಿ ಲಯಾದಿ ಗುಣವಿಶಿಷ್ಟತೆಯ ಅತಿಸಮರ್ಥಸ್ಯ ಮೇ ಇತಿ ಪ್ರಿಯತ್ವೇನ ತಸ್ಯ ಅಪಿ ಅತಿಶಯ ಶಕ್ತಿತ್ವಾದಿತಿ ಜ್ಞಾಪಯಿತುಂ. ಅಂದರೆ ಭಗವಂತ ಈ ಸೃಷ್ಟಿ ಲಯಾದಿ ಗುಣಗಳಿಂದ ತುಂಬಿ ಅತ್ಯಂತ ಮಹಿಮೋಪೇತನಾಗಿದ್ದಾನೆ, ಅತಿಸಮರ್ಥನಾಗಿದ್ದಾನೆ. ಅಂತಹ ಅತಿಸಮರ್ಥನಾದ ಆ ಭಗವಂತನ ಪ್ರೀತಿಪಾತ್ರಳಾಗಿರುವುದರಿಂದ, ಆ ಭಗವಂತನ ಅನುಗ್ರಹದಿಂದ ಆ ಲಕ್ಷ್ಮೀದೇವಿಗೂ ಕೂಡ ಅತ್ಯಂತ ಶಕ್ತಿ, ಅವಳಿಗೂ ಕೂಡ ಅತಿಸಮರ್ಥ ಶಕ್ತಿ ಬಂದಿದೆ. ಆದ್ದರಿಂದ ಅವಳ ಮಾಯವನ್ನು ದಾಟುವುದು ದುರತ್ಯವಾದ ಕಥಂ ದುರತ್ಯ, ಯಾಕೆ ದಾಟಲು ಸಾಧ್ಯವಾಗುವುದಿಲ್ಲ ಅಂದ್ರೆ ಭಗವಂತನ ಅನುಗ್ರಹ ಪೂರ್ಣವಾಗಿದೆ ಲಕ್ಷ್ಮಿಯ ಮೇಲೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅತಿ ಪ್ರಿಯತ್ವೇನ ತಸ್ಯ ಅಪಿ ಅತಿಶಯ ಶಕ್ತಿತ್ವಾತ್, ಲಕ್ಷ್ಮಿ ಕೂಡ ಅತಿಶಯ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಜ್ಞಾಪಿಸುತ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಇಲ್ಲಿ ಜ್ಞಾಪಯಿತು ಗುಣಮಯಿ ಇತಿ ಯುಕ್ತಿ ಇತು ಗುಣಾಭಿಮಾನಿತ್ವಾತ್ ತಮೋ ಗುಣೇನ ಏವಂ ವಿಧಂ ಮೋಹಂ ಜನಯತಿ ಇತಿ ಸೂಚಯಿತು ಇತಿ ಜ್ಞೇಯಂ. ಇಲ್ಲಿ ಗುಣಮಯಿ ಅಂತ ಹೇಳಿದ್ರೆ ಎಲ್ಲ ರೂಪಗಳಿಂದಲ್ಲ ಅಂತ ಹೇಳಿದ ಇಲ್ಲ. ದುರ್ಗಾ ರೂಪದಿಂದ ಮಾತ್ರ ಆ ವೃತ್ತಿ ಗುಣಮಯಿ ಅನ್ನುವ ವೃತ್ತಿ, ಗುಣಾಭಿಮಾನಿಯಾದ ಲಕ್ಷ್ಮೀದೇವಿ ತಮೋಗುಣದಿಂದಲೇ ಇಂತಹ ಮೋಹವನ್ನು ಹುಟ್ಟಿಸುತ್ತಾ ಇದ್ದಾಳೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅದು ನಾನು ಎದಿ ನ ಕೇವಲ ಅನುಮಾನಂ ಕಿಂತು ಭಗವತ ಉದ್ಭರಿತ ಮಾಯಾ ಮೋಹೇತು ತರ್ಹಿ ನ ಕಥಂಚಿತ್ ಅತ್ಯೇತು ಶಕ್ಯತಿ ಶಕ್ಯ ಇತಿ ತಸ್ಯಾಪಿ ಜ್ಞಾನಂ ನ ಸ್ಯಾದಿತ್ಯತಃ ಮಾಮಿತಿ ಅಂತ ಹೇಳಿ ಅದಕ್ಕೆ ಆ ಎರಡನೇ ಲೈನ್ ಹೊರಟಿತು. ಅಂದ್ರೆ ಒಂದು ಪ್ರಶ್ನೆ, ಏನು ಯದಿ ನ ಕೇವಲ ಅನುಮಾನಂ, ಬ್ರಹ್ಮಾದಿಗಳ ದೇಹದಂತೆ ಭಗವಂತನ ದೇಹ ಕೂಡ ಗುಣಮಯವಾದದ್ದು ಅನ್ನುವ ಅನುಮಾನ ಮಾತ್ರ ಭಗವಂತನ ದೇಹಾದಿಗಳು ಗುಣಮಾದಂಬ ಮೋಹಕ್ಕೆ ಕಾರಣವಲ್ಲ, ಅದಕ್ಕಿಂತ ಹೆಚ್ಚಾಗಿ ಭಗವಂತನಿಂದ ಕಿಂತು ಭಗವತ ಭಗವತೋದ್ಬಲಿತ ಅಂದ್ರೆ ಭಗವತ ಉದ್ಬಲಿತ ಮಾಯ, ಭಗವಂತನಿಂದ ಶ್ರೀಮನ್ನಾರಾಯಣನಿಂದ ಉತ್ಕೃಷ್ಟವಾಗಿ ಬಲಿತ ಬಲವನ್ನು ಪಡೆದವಳಾಗಿದ್ದಾಳೆ ಅಂದ್ರೆ ಉತ್ತೇಜಿತಳಾಗಿದ್ದಾಳೆ, ಭಗವಂತನಿಂದ ಉತ್ತೇಜಿತಳಾಗಿದ್ದಾಳೆ, ಭಗವಂತನಿಂದ ಶಕ್ತಿ ಪಡೆದವಳಾಗಿದ್ದಾಳೆ. ಅಂತಹ ಮಾಯಾ ಅಂತ ಕರೆಯಲ್ಪಡುವ ಲಕ್ಷ್ಮೀದೇವಿ ಅವಳು ಮೋಹ ಹೇತು, ಆ ಎಲ್ಲರಿಗೂ ಮೋಹ ಬರುವುದಕ್ಕೆ ಕಾರಣಳಾಗಿದ್ದಾಳೆ. ಆವಾಗ ತರ್ಹಿ ನ ಕಥಂಚಿತ್ ಅತ್ಯೇತು ಶಕ್ಯ ಇತಿ ಕಸ್ಯಾಪಿ ಜ್ಞಾನಂ ನ ಸ್ಯಾತ್, ಆಗ ಅದು ದಾಟಲು ಸಾಧ್ಯವಾಗೋದಿಲ್ಲ ಅಂದ್ರೆ ಯಾರಿಗೂ ಜ್ಞಾನವಿರೋದಿಲ್ಲ, ನೋ ಬಡಿ ಕೆನ್ ಬಿ ಎ ಜ್ಞಾನಿ ಅಂತ ಹೇಳಿದರೆ ಇಲ್ಲ, ಹಾಗೆ ಇಲ್ಲ, ಯಾಕಂದ್ರೆ ಜ್ಞಾನಿಗಳಾದವರು ಭಗವಂತನಿಗೆ ಶರಣಾಗಿದ್ದಾರೆ. ಆದ್ದರಿಂದ ಮಾಮಿತಿ ಅನ್ನುವ ಆ ಲೈನ್ ಇಂದ ಹೇಳ್ತಾ ಇದ್ದಾರೆ, ಏವ ಶಬ್ದ ಅನ್ಯತ್ರ ಭಗವತ್ ಪ್ರತಿಪತ್ತಾವಿತ್ತಂ ಭಾವಸೂಚಕ ಅಂತೇಳಿ ಇಲ್ಲಿ ಸಂಧಿ ಭಗವತ್ ಪ್ರತಿಪತ್ತೌ ಇತ್ತಂ, ಅದು ಒಟ್ಟಾರೆ ಓದಿದಾಗ ಭಗವತ್ ಪ್ರತಿಪತ್ತಾವಿತ್ತಂ ಅಂತಾಗುತ್ತೆ. ಭಗವಂತನ ಪ್ರತಿಪತ್ತೌ ಅವನನ್ನು ಶರಣು ಒಪ್ಪುವುದರಲ್ಲಿಯೇ ಅಂತಹ ಏವ ಶಬ್ದ, ಅದರಿಂದಲೇ ನಮಗೆ ಆ ಮಾಯವನ್ನು ದಾಟಲು ಸಾಧ್ಯವಾಗುತ್ತೆ, ಇಲ್ಲ ಅಂದ್ರೆ ಸಾಧ್ಯವಾಗುವುದಿಲ್ಲ ಅಂತ ಏವ ಶಬ್ದವನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ಜ್ಞಪ್ತಿಯಲ್ಲಿಟ್ಟುಕೋಬೇಕು, ಭಗವಂತನನ್ನು ಶರಣ ಆಗುವುದರ ಮಾತ್ರಕವೇ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತವರು ಮಾತ್ರ ದಾಟಲಿಕ್ಕಾಗತ್ತೆ, ಜ್ಞಾನಿಗಳ ಹಾಗೆ ಭಗವಂತನನ್ನು ಶರಣ ಹೋಗಿದ್ದಾರೆ, ಆದ್ದರಿಂದ ಅವರು ಅದನ್ನು ದಾಟಿದ್ದಾರೆ, ಆ ಮಾಯವನ್ನು ದಾಟಿದ್ದಾರೆ ಭಗವಂತನ ಅನುಗ್ರಹದಿಂದ ಅಂತೇಳಿ ಹೇಳ್ತಾ ಇದ್ದಾರೆ. ಮಾಂ ಏ ಪ್ರಪದ್ಯಂತೆ ಶರಣಂ ಪ್ರಾಪ್ನುವಂತಿ, ಯಾರು ಶರಣಾಗುತ್ತಾರೋ ತೇ ಏತಾ ಮಾಯಾ ಮಂಥವರು ಈ ಮಾಯವನ್ನು ಮಾಯಾಕೃತ ಮೋಹವನ್ನು, ಮಾಯವನ್ನು ದಾಟುವುದಂದ್ರೆ ಮಾಯಾ ರೂಪಗಳಾದ ಲಕ್ಷ್ಮೀದೇವಿ ಉಂಟು ಮಾಡುವ ಆ ಮೋಹವನ್ನು ದಾಟ್ತಾರೆ. ಅದಕ್ಕೆ ಆ ಲಕ್ಷ್ಮೀದೇವಿ ಅವರನ್ನು ಬಿಡ್ತಾಳೆ ದಾಟುವುದಕ್ಕೆ, ಯಾಕೆ ಭಗವಂತನನ್ನು ಶರಣಾಗಿದ್ದಾರೆ, ಭಗವಂತ ಅನುಗ್ರಹ ಮಾಡಿದ್ದಾನೆ, ಭಗವಂತನ ಆ ಇಚ್ಛೆಯಂತೆ ಆ ಲಕ್ಷ್ಮೀದೇವಿ ಅಂತಹ ಶರಣು ಹೊಕ್ಕಿದವರನ್ನು ಆ ಮಾಯವನ್ನು ದಾಟುವುದಕ್ಕೆ ಬಿಡ್ತಾಳೆ. ಅತಿಕ್ರಾಮಂತಿ ತರಂತಿ ಅತಿಕ್ರಾಮಂತಿ, ಅವರು ಆ ಮೋಹವನ್ನು ದಾಟಿದವರಾಗುತ್ತಾರೆ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಭಾಷ್ಯದಲ್ಲಿ ನಾವು ತಾತ್ಪರ್ಯ ನೋಡುವಾಗ ಅದಕ್ಕೆ ಎಲ್ಲ ಪ್ರಮಾಣಗಳನ್ನೆಲ್ಲನು ಕೊಟ್ಟಿದ್ದಾರೆ. ವ್ಯಾಸಯೋಗದಿಂದ ಆಚಾರ್ಯರು ಕೋಟ ಮಾಡಿ ಶ್ರೀ ಭೂ ದುರ್ಗೇರಿಯ ನಿನ್ನ ಮಹಾಮಾಯಾದ ವೈಷ್ಣವಿ ಇತ್ಯಾದಿ ಆ ವಚನಗಳನ್ನೆಲ್ಲ ನೋಡಿದ್ದೀವಿ. ಸೊ ಆ ಎಲ್ಲ ಪ್ರಮಾಣಗಳ ಮೂಲಕವಾಗಿ ಆಚಾರ್ಯರು ಇದನ್ನೆಲ್ಲನ್ನು ಬಲಪಡಿಸಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ದುಷ್ಕೃತಿಗಳು ಸುಕೃತಿಗಳು ಪಾಪಾತ್ಮರು ಪುಣ್ಯಾತ್ಮರು ಯಾಕೆ ಮತ್ತೆ ಆದ್ರೆ ಭಗವಂತನನ್ನು ಶರಣು ಹೊಕ್ಕಿ ಮಾಯವನ್ನು ದಾಟಬಹುದು ಮೋಹವನ್ನು ದಾಟಬಹುದಂದ್ರೆ ಮತ್ತೆ ಎಲ್ಲರೂ ಶರಣಾಗಿಬಿಟ್ಟು ಎಲ್ಲರೂ ಮೋಹವನ್ನು ದಾಟಬಹುದಾಗಿತ್ತಲ್ಲವಾ, ಯಾಕೆ ಹಾಗಾಗ್ತಾ ಇಲ್ಲ ಅನ್ನೋದು ಅದಕ್ಕೆ ನೆಕ್ಸ್ಟ್ ಪದ್ಯದಲ್ಲಿ ತಿಳಿಸ್ತದೆ. ನಮಾಂ ದುಷ್ಟಿತು ನೋ ಮೂಢಾ ಪ್ರಪದ್ಯಂತೇನ ರಾಧಮಾ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಹ ಅಂತೇಳಿ ಪ್ರಶ್ನೆ ನಾನು ಅಂದ್ರೆ ಒಂದು ಪ್ರಶ್ನೆ ಮಾಡಿದರೆ ಏನು ಪ್ರಶ್ನೆ, ಯದಿ ಸತ್ ಪ್ರತಿಪತ್ತಿ ಮಾಯಾತರಣ ಉಪಾಯ ತರ್ಹಿ ತ್ವಾಂ ಪ್ರಪದ್ಯ ಸರ್ವ ಸರ್ವೇ ಕಿಮಿತಿ ಮಾಯಾಂ ನ ಅತ್ಯಯನ್ ನ ಆತಿಯನ್ ಇತ್ಯತಃ, ಹಾಗಾದರೆ ನಿನ್ನನ್ನು ಶರಣು ಹೊಕ್ಕುವುದರಿಂದ ಈ ಮಾಯಾತರಣ ಉಪಾಯ ಮಾಯವನ್ನು ದಾಟ ಉಪಾಯ ಇದ್ದರೆ ತ್ವಾಂ ನಿನ್ನನ್ನು ಪ್ರಪದ್ಯ ಶರಣು ಹೊಕ್ಕಿ ಸರ್ವೇ ಎಲ್ಲರೂ ಕೂಡ ಕಿಂ ಇತಿ ಮಾಯಾಂ ಯಾಕೆ ಈ ಮಾಯವನ್ನು ನ ಆತ್ಯಾಯನ್ ಯಾಕೆ ದಾಟಲಿಲ್ಲ ಇತ್ಯತಃ ಅಂತ ಹೇಳಿದರೆ ಅದಕ್ಕೆ ಕಾರಣ ಹೇಳ್ತಾ ಇದ್ದಾನೆ. ನಮಾಂ ಇತಿ ನನ್ನವರು ಹೋಗ್ತಾ ಯಾಕೆಂದ್ರೆ ನಮಾಂ ದುಷ್ಕೃತಿನ ಪಾಪಶೀಲ ಪಾಪಶೀಲರಾದವರು ಪಾಪದಲ್ಲಿಯೇ ಮನಸ್ಸುಳ್ಳವರಾದ್ದರಿಂದ ಅತಯೇವ ಮೂಢಾ ಆದ್ದರಿಂದ ಮೋಹಕ್ಕೆ ಒಳಗಾಗಿದ್ದಾರೆ ಮೂಢರಾಗಿದ್ದಾರೆ ವಿವೇಕಹೀನರಾಗಿದ್ದಾರೆ ಬುದ್ಧಿ ಇಲ್ಲದವರಾಗಿದ್ದಾರೆ ಆದ್ದರಿಂದ ಅತಯೇವ ನರಾಧಮ ಆದ್ದರಿಂದಲೇ ನರಾಧಮರಾಗಿದ್ದಾರೆ ಆದ್ದರಿಂದ ಮಾಯೆಯ ಮಾಯಾ ಅಂದ್ರೆ ಭಗವಂತ ನೋಡ್ರಿ ಮಾಯಾ ಲಕ್ಷ್ಮೀದೇವಿಯಿಂದ, ಮಾಯಾ ಭಗವಂತನ ಇಚ್ಛೆಯಿಂದ. ಸೊ ಭಗವಂತನ ಮಾಯೆಯ ಲಕ್ಷ್ಮೀದೇವಿಯಿಂದ, ಮಾಯಾ ಅಂದ್ರೆ ಭಗವಂತನ ಇಚ್ಛೆ, ಭಗವಂತ ಇಚ್ಛೆ ಮಾಡ್ದ ಇವರಿಗೆ ಭಗವಂತನ ಇಚ್ಛೆಯಿಂದ ಲಕ್ಷ್ಮೀದೇವಿ ಮಾಡ್ತಾಳೆ. ಆದ್ದರಿಂದ ಮಾಯೆಯ ಅಂದ್ರೆ ಹರಿಚ್ಛಯ ಸ್ವಭಾವೇನಸ ಅಂತೇಳಿ. ಅಭಿಭೂತ ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನಾಹ ಅಂತೇಳಿ. ಅಂದ್ರೆ ಅಭಿಭೂತ, ಅಭಿಭೂತ ಆಗುವುದು ಅಂದ್ರೆ ಅಂತ ಜ್ಞಾನವಿಲ್ಲದೆ ಇರುವುದು, ಪರಾಭೂತವಾಗುವುದು ಅಂದ್ರೆ ಆ ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನಾಹ ಅಂತೇಳಿ. ಭಗವಂತನನ್ನು ಸರಿಯಾಗಿ ತಿಳಿದವರಾಗ್ತಾ ಇಲ್ಲ. ಅತಶ್ಚ ಮೂಢಾಹ ಮಿಥ್ಯಾ ಜ್ಞಾನ, ಆದ್ದರಿಂದ ಮೂಢರಾಗಿದ್ದಾರೆ, ಮಿಥ್ಯಾಜ್ಞಾನಿಗಳಾಗಿದ್ದಾರೆ. ಅತಯೇವ ಅವರು ಆಸುರಂ ಭಾವಂ ಆಶ್ರಿತಾಹ. ಆಸುರಂ ಭಾವಂ, ಆಸುರ ಭಾವ ಅಂದ್ರೆ ಏನು? ಆಸುರ ಭಾವ ಅಂದ್ರೆ ಆಸುರ. ಅತಃ ಮಾಂ ನ ಪ್ರತಿಪದ್ಯಂತೆ, ನನ್ನನ್ನು ಯಾಕೆ ಆಸುರ ಭಾವದಿಂದ? ಆಸುರ ಭಾವ ಅಂದ್ರೆ ಏನು ಅಂತ ಹೇಳಿದ್ರೆ, ಆಸುರ ಭಾವ ಅಂದ್ರೆ ಅಸುರ ಸಂಬಂಧವಾದ ಭಾವ. ಅಸುರ ಸಂಬಂಧವಾದದ್ದ ಅಸುರ ಅಂದ್ರೆ ಏನು ಅಂದ್ರೆ, ಅಸುಸು ಇಂದ್ರಿಯೇಶು ರಥಾಹ ಅಸುರಾಹ ತದೀಯ ಭಾವಂ ಆಶ್ರಿತ ಇತ್ಯರ್ಥ. ಅಸುರ ಭಾವನ ಆಶ್ರಯಿಸಿದ್ದಾರಂದ್ರೆ ಅಸುಗಳು ಅಂದ್ರೆ ಇಂದ್ರಿಯಗಳು, ಅಸುರರು ಅಂದ್ರೆ ರಾಕ್ಷಸರಂದೊಂದು ಅರ್ಥ ಇದೆ. ಆದ್ರೆ ಇಲ್ಲಿ ಕಾಂಟೆಕ್ಚುಯಲ್ ಆಗಿ ತಗೊಂಡ್ರೆ ಅಸುರ ಭಾವ ಆಸುರಂ ಭಾವಂ ಅಂತೆ. ಅಸುರ ಭಾವ ಅಂದ್ರೆ ಏನು? ಇಂದ್ರಿಯಗಳು, ಇಂದ್ರಿಯಗಳಲ್ಲಿಯೇ ರತಿ ಅಂದ್ರೆ ಇಂದ್ರಿಯಗಳು ಅಲ್ಲಿ ರತಿ ಮಾತ್ರ ಇದ್ದು ಭಗವಂತನಲ್ಲಿ ಮನಸ್ಸೇ ಹೋಗದೆ, ಕೇವಲ ಇಂದ್ರಿಯ ರತಿತ್ವ ಇದ್ದು ಭಗವಂತನಲ್ಲಿ ಮನಸ್ಸೇ ಹೋಗದೆ ಇರುವವರು ಯಾರಿದ್ದಾರೋ ಅದಕ್ಕೆ ಅಂತಹವರನ್ನ ಅಸುರ, ಆಸುರ ಭಾವ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ ಆಸುರ ಭಾವಕ್ಕೆ ಒಳಗಾಗಿರುವ ಕಾರಣದಿಂದ ಅವರು ಭಗವಂತನನ್ನು ಶರಣು ಬೇಡ್ತಾ ಇಲ್ಲ, ಭಗವಂತನನ್ನು ಶರಣು ಬೇಡ್ತಾ ಇಲ್ಲ. ಆದ್ದರಿಂದ ಅವರು ಮಾಯಕ್ಕೆ ಒಳಗಾಗಿದ್ದಾರೆ. ಆ ಮಾಯಕ್ಕೆ ಒಳಗಾಗುವುದಂದ್ರೆ ಭಗವಂತನ ಇಚ್ಛೆಗೂ ಇಚ್ಛೆಯಂತೆ ಎಲ್ಲವೂ ನಡೀತಾ ಇದೆ. ಆದ್ದರಿಂದ ಅಮೂರ್ತ ಜ್ಞಾನರಾಗಿದ್ದಾರೆ. ಅವರಿಗೆ ಸರಿಯಾದ ಜ್ಞಾನ ಬರದೆ ಅಸುರಭಾವವನ್ನು ಹೊಂದವರಾಗಿ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಪಾಪಶೀಲರಾಗಿದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. ಅದಾದ ಮೇಲೆ ನೆಕ್ಸ್ಟ್ ಪುಣ್ಯಶೀಲರ ಬಗ್ಗೆ ಅದು ಹೇಳ್ತಾ ಇದ್ದಾರೆ. ಅದನ್ನು ಒಂದು ಎರಡು ನಿಮಿಷ ನೋಡೋಣ ಸಿಕ್ಕಿದ. ಸೊ ಇಲ್ಲಿವರೆಗೂ ನಾವು ಪಾಶ್ಚಾತ್ಯ ನೋಡಿದ್ವಿ, ಆದ್ದರಿಂದ ಇದು 16ನೇ ಪದ್ಯ, ಅದಕ್ಕೂ ವಿವೃತಿಯನ್ನು ನೋಡ್ಬಿಡೋಣ. ಇಲ್ಲಿ ಚತುರ್ವಿಧ ಭಜಂತೆ ಮಾಂ ಜನಾಃ ಸುಖಿನೋಜ್ಜನ ಆತ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತೇಳಿ ಆಯಿತು. ದುಷ್ಕೃತಿಗಳು ಪಾಪಶೀಲರಾಗಿದ್ದಾರೆ ಮತ್ತು ಪುಣ್ಯಶೀಲರ ಗತಿ ಏನಾಗುತ್ತೆ ಅಂದ್ರೆ, ನಾಲ್ಕು ವಿಧವಾದ ಪುಣ್ಯಶೀಲರಿದ್ದಾರೆ. ಆ ನಾಲ್ಕು ವಿಧವಾದವರು ಅಲ್ಲಿ ತಾರತಮ್ಯಾನುಸಾರವಾಗಿ ನಾಲ್ಕು ವಿಧವಾದ ಪಾಪ ಕಾರ್ಯಕ್ಕೆ ಆಪೋಸಿಟ್ ಆಗಿ ಪುಣ್ಯ ಕಾರ್ಯವನ್ನು ಮಾಡುವವರು ಸುಕೃತಿಗಳು. ಮುಂಚೆ ದುಷ್ಕೃತಿಗಳು ನೋಡಿದ್ರೆ ಇಲ್ಲಿ ಸುಕೃತಿಗಳು ಅವರನ್ನು ಹೇಳ್ತಾ ಇದ್ದಾರೆ. ಎಂಥವರು ಅಂತ ಹೇಳಿದ್ರೆ, ಆರ್ತ ಅಂದರೆ ಮೃಗಾದಿಗಳು ಪೀಡಿತರಾಗಿ ಬಾಧೆಗಳು ಪ್ರಾಬ್ಲಮ್ಸ್ ಟ್ರಬಲ್ಸ್ ಇದೆ, ಭಗವಂತನಿಗೆ ಶರಣಾಗುತ್ತಾರೆ. ಸೊ ಆರ್ತರು ಸಾಮಾನ್ಯ ಜನರು, ಆರ್ತರಾಗಿರುವಂತಹವರು. ಇಲ್ಲ ಜಿಜ್ಞಾಸುಗಳು, ಭಗವಂತನನ್ನು ತಿಳಿಯಬೇಕಂತ ಇಚ್ಛೆ ಉಳ್ಳವರು. ಅದೇ ವಿಧವಾಗಿ ಜಿಜ್ಞಾಸು ಅರ್ಥಾರ್ಥಿ, ಯಾವುದೋ ಒಂದು ಸಂಪತ್ತು ಬೇಕು, ಏನೋ ಬೇಕು ಅಂತೇಳಿ ಭಗವಂತನನ್ನು ಬಯಸಿ ಶರಣಾಗುವವರಿದ್ದಾರೆ. ಅಷ್ಟೇ ಅಲ್ಲದೆ ಜ್ಞಾನೀಚ ಜ್ಞಾನಿಗಳಾದವರು, ಜ್ಞಾನಿಗಳಾದವರು ಅಂತ ಹೇಳಿದೆ ಆತ್ಮತ್ವ ಅಂತ ತಿಳಿದವರು. ಅವರೆಲ್ಲರೂ ಕೂಡ ಅಲ್ಲಿ ಅರ್ಜುನ ಭರತರ್ಷಭ ಅಂತ ಎರಡು ಸರಿ ಸಂಬೋಧನೆ ಮಾಡಿ ಅರ್ಜುನನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಈ ವಿಧವಾದ ನಾಲ್ಕು ವಿಧವಾದ ಜನರಿದ್ದಾರೆ ಅಂತೇಳಿ. ಸುಕೃತಿನಃ ಮಾಂ ಭಜಂತಹ ಪ್ರಪದ್ಯಂತೆ, ಪುಣ್ಯಾತ್ಮರು ನನ್ನನ್ನು ಹೀಗೆ ಶರಣಾಗುತ್ತಾರೆ. ತತ್ರ ಅತಿ ಅಸ್ತಿ ತಾರತಮ್ಯಮಿತ್ಯ, ಅಲ್ಲಿ ತಾರತಮ್ಯವಿದೆ ನಾಲ್ಕು ವಿಧವಾದ ಜನರು ಅಂತ ಹೇಳಿ. ಏ ಸುಕೃತಿನಃ ಪೂರ್ವಜನ್ಮಕೃತ ಪುಣ್ಯವಂತೋ ಜನಾಃ, ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿ ಬಂದವರು, ಮಾಂ ಭಜಂತೆ ನನ್ನನ್ನು ಸೇವಿಸುತ್ತಾರೆ. ಚೇತ ಚತುರ್ವಿಧ, ಅವರು ನಾಲ್ಕು ವಿಧವಾಗಿದ್ದಾರೆ. ಆರ್ತಃ ರೋಗಾದಿ ಉಪದ್ರುತ, ರೋಗಾದಿಗಳ ಉಪದ್ರವವನ್ನು ಪೊಂದಿದವರು. ಅಂತಹವರು ರೋಗಾದಿಗಳನ್ನು ಬಿಡಿಸುವುದಕ್ಕಾಗಿ ಭಗವಂತನಿಗೆ ಶರಣಾಗುತ್ತಾರೆ. ಜಿಜ್ಞಾಸು ಆತ್ಮಜ್ಞಾನೇಚ್ಛು, ಆತ್ಮಜ್ಞಾನ ಪಡೆಯಬೇಕನ್ನುವ ಇಚ್ಛೆ ಉಳ್ಳವರು ಭಗವಂತನಿಗೆ ಶರಣಾಗುತ್ತಾರೆ. ಅರ್ಥಾರ್ಥಿ ಧನೇಚ್ಛಾವಾನ್, ದುಡ್ಡು ಬೇಕು ಸಂಪತ್ತು ಬೇಕು ಅನ್ನುವಂತಹವರು ಅವರು ಇದ್ದಾರೆ. ಜ್ಞಾನಿ ಜ್ಞಾನ ಸಂಪತ್ತು ಬೇಕು, ಜ್ಞಾನಿಗಳೇ ಬೇಕು, ಜ್ಞಾನ ಬೇಕನ್ನುವರು. ಇಲ್ಲ ಜ್ಞಾನಿಗಳಾದವರು, ಜ್ಞಾನ ಬೇಕು, ಜ್ಞಾನೇಚ್ಛುಗಳು ಇದ್ದಾರೆ. ಅದಾದ ಮೇಲೆ ಜ್ಞಾನಿಗಳು, ಜ್ಞಾನವನ್ನು ಪಡೆದವರು. ಆತ್ಮ ತತ್ವವಿಚ್ಛ ಇತಿ ಅಂತೇಳಿ. ಸೊ ಆತ್ಮಜ್ಞಾನವನ್ನು ಪಡೆದವರಾಗಿದ್ದಾರೆ ಅಂದ್ರೆ ಇಚ್ಛೆ ಇರುವವರು ಒಂದು, ಇಚ್ಛೆಗೆ ತಕ್ಕಂತೆ ಸಾಧನೆ ಮಾಡಿ ಜ್ಞಾನವನ್ನು ಪಡೆದವರು. ಸೊ ಜ್ಞಾನಿಗಳಾದವರು, ಆತ್ಮತತ್ವ ಜ್ಞಾನ ಉಳ್ಳವರು. ಈ ವಿಧವಾಗಿ ನಾಲ್ಕು ವಿಧವಾಗಿ ಇರುವವರು ಅವರು ಸುಕೃತಿಗಳು, ಭಗವಂತನನ್ನು ಶರಣಾಗುತ್ತಾರೆ ಅಂತ ಹೇಳಿ. ಇಲ್ಲಿ ಇತಿ ಇತಿ ಶಬ್ದ ಅತ್ರ ಧ್ಯೇಯ. ಇಲ್ಲಿ ಇತಿ ಇತಿ ಎಲ್ಲರಿಗೂ ಅಂದ್ರೆ ನಾವು ಜಿಜ್ಞಾಸು ಇತಿ, ಅದೇ ವಿಧ ಆತ್ಮ ಇತಿ ಅರ್ಥಾರ್ಥಿ ಇತಿ ಜ್ಞಾನಿ ಇತಿ ಅಂತ ಹೇಳಿ ಎಲ್ಲವನ್ನು ಇತಿ ಇತಿ ಅಂತ ಹಾಕಬೇಕು. ಯಾಕೆ ಎಲ್ಲದಕ್ಕೂ ಇತಿ ಇತಿ ಅಂದ್ರೆ ಹೀಗೆ ಹೀಗೆ ಅಂತೇಳಿ, ಅಂದ್ರೆ ಈ ಭಗವಂತನನ್ನು ಸೇವೆ ಮಾಡ್ತಾರೆ ಹಾಗೆ ಆರ್ತರಾಗಿ ಸೇವೆ ಮಾಡ್ತಾರೆ, ಜಿಜ್ಞಾಸುಗಳಾಗಿ ಸೇವೆ ಮಾಡ್ತಾರೆ, ಅರ್ಥಾರ್ಥಿಗಳಾಗಿ ಸೇವೆ ಮಾಡ್ತಾರೆ, ಜ್ಞಾನಿಗಳಾಗಿ ಭಗವಂತನನ್ನು ಭಜಂತೆ ಸೇವಂತಿ ಅಂತ. ಇಲ್ಲಿ ಹಾಗೆ ಮಾಡಬೇಕು ಅನ್ನೋದನ್ನು ತೋರಿಸುವುದಕ್ಕಾಗಿ ಅರ್ಜುನ ಭರತ ಶಭ ಅಂತ ಎರಡು ಸಾರಿ ಸಂಬೋಧನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ದ್ವಿಸಂಬೋಧನ ಆದರಾರ್ಥಂ ಅಂತೇಳಿ. ಆದರ ಅಂತ ನಾವು ಒಂದು ಕಡೆ ನೋಡಿದ್ದೀವಿ, ಇದೇ ವಿಧವಾಗಿ ಭಗವದ್ಗೀತೆಯಲ್ಲಿ ನಮಗೆ ಎರಡನೇ ಅಧ್ಯಾಯದಲ್ಲಿ ನಾಶತೆಯ ವಿದ್ಯತೋ ಭಾವೋ ನಾಭಾವೋ ವಿದ್ಯುತಿರ್ತಃ ಅಂತೇಳಿ ಅಲ್ಲಿ ಆಚಾರ್ಯರು ಅರ್ಥ ಮಾಡುವಾಗ ಅಭಾವ ನ ವಿದ್ಯತೆ ಅಭಾವ ನ ವಿದ್ಯತೆ ಅಂತ ಎರಡು ಸತಿ ಯಾಕೆ ಹೇಳಿದ್ದಾರೆ ಅಂದ್ರೆ ಆದರಾರ್ಥಂ ಅಂತೇಳಿ ಅಲ್ಲಿ ಕೂಡ ಅಂದ್ರೆ ಎಂಫಸಿಸ್ ಆದರಾರ್ಥ ಅಂತೇಳಿ ಎಂಫಸಿಸ್ ಮಾಡುವುದಕ್ಕಾಗಿ ಅಂದ್ರೆ ಚತುರ್ವಿಧ ಭಜಂತೆ ಆರ್ತಃ ಭಜಂತೆ ಇತಿ ಜಿಜ್ಞಾಸು ಜಿಜ್ಞಾಸವ ಭಜಂತೆ ಹೀಗೆ ಒಬ್ಬೊಬ್ಬರು ಕೂಡ ಭಜನೆ ಮಾಡ್ತಾರೆ ಸೇವೆ ಮಾಡ್ತಾರೆ ಅನ್ನೋದನ್ನು ಎಂಫಸೈಸ್ ಮಾಡುವುದಕ್ಕಾಗಿ ಇವರೆಲ್ಲರೂ ಕೂಡ ಭಗವಂತನ ಶರಣಾಗುತ್ತಾರೆ ಅನ್ನೋದು ಎಂಫಸೈಸ್ ಮಾಡುವುದಕ್ಕೆ ಆದರ ಅರ್ಥ ಅಂತೇಳಿ ಅದಕ್ಕಾಗಿ ಅರ್ಜುನ ಭರತರ್ಷಭ ಅಂತ ಹೇಳಿ ಸಂಬೋಧನೆ ಮಾಡಿ ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಸುಕೃತಿಗಳು ಪುಣ್ಯಾತ್ಮರು ಪೂರ್ಣ ಪುಣ್ಯದಿಂದ ಬಂದವರು ನನಗೆ ಶರಣಾಗಿ ಆ ನನ್ನ ಅನುಗ್ರಹದಿಂದ ಅವರು ನಾನು ಗುಣಮಯವಾದ ಶರೀರವಿಲ್ಲದವನು ಅನ್ನುವ ತಿಳುವಳಿಕೆ ಪಡೆದವರಾಗುತ್ತಾರೆ ಅಂತೇಳಿ. ಆದ್ದರಿಂದ ದುರ್ಗಾದೇವಿಯ ಮಾಯವನ್ನು ದಾಟುವುದು ಅಶಕ್ಯವಾದರೂ ಆ ಭಗವಂತನ ಇಚ್ಛೆಯಿಂದ ದುರ್ಗಾದೇವಿಯ ಅನುಗ್ರಹದಿಂದ ಅವರು ಆ ವಿಧವಾದಂತಹ ಜ್ಞಾನವನ್ನು ಸರಿಯಾದ ತಿಳುವಳಿಕೆ ಪಡೆದವರಾಗುತ್ತಾರೆ ಅಂತ ಹೇಳಿ ಜ್ಞಾನಿಗಳ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 17ನೇ ಶ್ಲೋಕದಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡೋಣ. ಗೀತಾವೃತ್ತಿಯನ್ನು ಕೂಡ ಈಗ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡಿದಂತೆ ಗೀತಾವೃತ್ತಿಯ ಮೂಲಕವಾಗಿ 16ವರೆಗೂ ನೋಡಿ ಆಯಿತು. ಶಿಕ್ಷಣಾರ್ಥ ಗಾಯನವಾದ ಮನಸ್ಸಿನಿರುವ ಅಧ್ಯಾತ್ಮನಾವ ವಿಶ್ವಾವಾ ಸರ್ವ ವಿದ್ಯುತ್ ಸಕಲ ಪರಮೇ ನಾರಾಯಣ ಶಂಕರ.